ಇದೆಲ್ಲ ಅಲ್ಲಿ ತಿಳ್ಕೊ ದೇವರನ್ನಾಗಿದ್ರೆ ಏನು ಇಲ್ದವ್ರು ಸತ್ತೆ ಸತ್ತೆ ಹೋಗಿರುತ್ತೆ ಅದ್ರ ಯೋಚನೆ. ಬದುಕಿದ್ದೇ ಅಂದ್ರೆ ದೇವರು ಬದುಕಿದ್ದಾನೆ ಅಂತ. ಏನು ನಿನಗೆ ಗೊತ್ತಿಲ್ಲ, ಬದುಕಿದ್ದೇನೇನಪ್ಪ, ಬದುಕಿರೋದು ದೇವರು, ಅಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ದೇವರು ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಕಾಪಾಡ್ತಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಈ ಮಾತು ನೋಡಿ ಕನ್ಫ್ಯೂಸ್ ಮಾಡಾಗಿದೆ. ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಎಲ್ಲ ಯಾವ ಇಂದ್ರಿಯನೂ ಇಲ್ಲ ಅಂತ ಹೇಳ್ಬಿಟ್ರೆ ನಡಿ ಅಂತೇಳಿ. ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಇಂದ್ರಿಯಗಳಿಂದ ರಹಿತ ಪರಮಾತ್ಮ ಅಂತ ಹೇಳಿದರು. ಏನ್ರಿ ಅದೆಲ್ಲ ಇದೆ ಅಂತ ಅಲ್ಲಿ ಹೇಳ್ತಾರೆ, ಎಲ್ಲ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ, ಏನರ್ಥ ಅಂತ ಕೇಳಿದರೆ ಅದೇ ಸುಲಭ. ಅವನಿಗೆ ಎಲ್ಲ ಇಂದ್ರಿಯಗಳು ಉಂಟು, ಯಾವ ಇಂದ್ರಿಯಗಳು ಇಲ್ಲ. ಯಾವ ಇಂದ್ರಿಯಗಳು ಇಲ್ಲ ಅಂದರೆ ನಮ್ಮಂತಹ ಪ್ರಾಕೃತ ಇಂದ್ರಿಯಗಳಿಲ್ಲ ಅಂತ. ಪ್ರಾಕೃತ ಇಂದ್ರಿಯಗಳಿಲ್ಲ. ನಮ್ಮ ಕಣ್ಣು ಪ್ರಕೃತಿಯಿಂದ ಬಂದದ್ದು, ಅದು ಕೆಲವು ದೇಹ ಕಂಡುಕೊಂಡು ಬಂದಿದೆ, ಫಂಕ್ಷನ್ ಮಾಡಿದರೆ ಉಂಟು, ಇಲ್ಲದೋದ್ರೆ ಇಲ್ಲ. ದೇಹಕ್ಕೆ ಒಂದು ರಚನೆ ಬೇಕು, ಇಲ್ಲದೋದ್ರೆ ಇಲ್ಲ. ಅದಕ್ಕೆ ನಮ್ಮ ದೇಹ ಹೋಯಿತು, ಅದು ಇಂದ್ರಿಯನೂ ಹೋಯಿತು. ದೇಹ ಬಂತೋ ಇಂದ್ರಿಯ ಬಂತು, ದೇವರ ಇಂದ್ರಿಯಗಳು ಹಾಗಲ್ಲ. ಇಂಥ ಇಂದ್ರಿಯ ಯಾವುದೂ ಪರಮಾತ್ಮನಿಗಿಲ್ಲ, ಎಲ್ಲ ವಿಶೇಷವಾದಂತಹ ವಿಚಿತ್ರವಾದ ಇಂದ್ರಿಯ. ಕೆಲವು ಯಾವುದೋ ಸ್ಟ್ಯಾಕ್ಸ್ ಬಿತ್ತು ಒಡೆದು ಹೋಗಿಬಿಡುತ್ತೆ, ಇನ್ನೊಂದು ಬಿತ್ತು ಒಡಿಲೇ ಇಲ್ಲ, ಒಬ್ಬೊಂದು ಬಿತ್ತು ಕರ್ಣಕ ಒಡೆದು ಹೋಯಿತು, ಇನ್ನೊಬ್ಬೊಂದು ಒಡಿಲೇ ಇಲ್ಲ. ಯಾಕೆ ಅಂತ ಕೇಳಿದ, ನಂದು ಗಾಜಿಂದ ಅಲ್ಲೇ ಅಲ್ಲ ಅಂತ ಹೇಳಿದೆ, ಮುಗಿದೋಯ್ತು. ಇನ್ನೊಂದು ಗಾಜಿಂದ ಒಡೆದು, ಗಾಜಿಂದ ಎಲ್ಲ ಒಡೆದೇ ಇಲ್ಲ. ಅಂಥದ್ದಿಲ್ಲ ಆತನೇ ಪರಮಾತ್ಮನಿಗೆ, ಒಡೆಯಂಥ ಯಾವ ಇಂದ್ರಿಯನೂ ಇಲ್ಲ. ಪ್ರಾಕೃತ ಇಂದ್ರಿಯ ವರ್ಜಿತ ಅಂತ ಅರ್ಥ. ಪ್ರಾಕೃತ ಇಂದ್ರಿಯ ವರ್ಜಿತ, ಸರ್ವ ಇಂದ್ರಿಯಗಳು ಕೂಡ ಅಪ್ರಾಕೃತ, ಮತ್ತು ಯಾವ ಇಂದ್ರಿಯಗಳು ಪ್ರಾಕೃತ ಅಲ್ಲ ಅದನ್ನು ಹೇಳೋದಕ್ಕೋಸ್ಕರ ಎರಡು ಪದ ಉಪಯೋಗಿಸಿದರು. ಸರ್ವತಃ ಪಾಣಿಪಾದಂ ತತ್, ಅವೆಲ್ಲ ಪದಗಳು ಒಂದು ಕಡೆಗೆ. ಸರ್ವೇಂದ್ರಿಯ ವಿವರ್ಜಿತಂ, ಸರ್ವೇಂದ್ರಿಯ ವಿವರ್ಜಿತ. ನಮ್ಮ ಕಣ್ಣಿಗೆ ಏನಾದ್ರು ಬಿತ್ತು ಅಂದರೆ ಕಣ್ಣು ಹೋಯ್ತು, ಕಾಲು ಮುರಿತು, ಕೈ ಕತ್ತರಿಸಿದ್ವು, ದೇವರಿಗೇನು ಪ್ರಶ್ನೆಯೇ ಇಲ್ಲ. ಅದು ಒಂದು ಪರಮಾತ್ಮನ ಪೂರ್ಣ ಇಂದ್ರಿಯ ಆದ್ದರಿಂದ ಅವನ ಕಣ್ಣನ್ನು ಮುಚ್ಚಿ, ನಮ್ಮ ಕಣ್ಣಿಗೆ ಗಾಂಧಾರಿ ಬಟ್ಟೆ ಕಟ್ಕೊಂಡ್ಬಿಟ್ಲು, ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ದೇವರ ಕಣ್ಣಿಗೆ ಪ್ರಶ್ನೆಯೇ ಇಲ್ಲ, ಏನು ಅಡ್ಡ ಮಾಡೋಕ್ಕೆ ಸಾಧ್ಯನಲ್ಲ, ದೇವರ ಕಣ್ಣಿಗೆ ಅಡೆತಡೆಗಳೇ ಇಲ್ಲ. ಎಷ್ಟು ಅಡ್ಡ ಇರ್ತಾರಲ್ಲ, ಕಣ್ಣು ಮುಚ್ಕೊಂಡು ಬಾಳೆಹಣ್ಣು ತಿಂದೆ ಏಕಾದಶಿ, ಆದ್ದರಿಂದ ಪರವಾಗಿಲ್ಲ. ನಮ್ಮ ಕಣ್ಣು ನಮಗೆ ಕಾಣಲಿಲ್ಲ, ದೇವರಿಗೆ ಕಾಣಿಸುತ್ತೆ, ಇದು ತಮಾಷೆ. ನಮಗೆ ಕಾಣಲಿಲ್ಲ ನಿಜ, ಪಕ್ಕದವ್ರಿಗೆ ಕಾಣದೆ ದೇವರಿಗೆ ಕಂಡೇ ಕಾಣುತ್ತೆ. ಏಕೆ ದೇವರು ಆ ರೀತಿ ನೋಡ್ತಾನೆ, ಆದ್ದರಿಂದ ದೇವರು ಆ ರೀತಿ ನೋಡ್ತಾನೆ. ಇವತ್ತು ಮೈಕ್ರೋವೇವ್ಸ್ ಕಾನ್ಸೆಪ್ಟ್ ಇದ್ದವರಿಗೆ ಮೈಕ್ರೋವೇವ್ಸ್ ಹೇಗೆ ಪೆನಿಟ್ರೇಟ್ ಮಾಡುತ್ತೆ ನೋಡಿ, ಅದನ್ನು ಏನು ಫಾಸ್ಟ್ ಅವು, ಎಂಥ ನೀವು ಆರ್ ಸಿ ಸಿ ಎಷ್ಟು ಬೇಕಾದ್ರೆ ಕ್ಲೋಸ್ ಆಫ್ ಫಿನಿಶ್ ಮಾಡಿ, ಅದರೊಳಗೆ ಎಂಟರ್ ಆಗುತ್ತೆ. ಇದವರು ಒಳಗೆ ಟಿ ವಿ ಬರಲಿಕ್ಕೆ ಸಾಧ್ಯತೆ ಇರಲಿ, ಎಲ್ಲ ಕಡೆ ಎಂಟರ್ ಆಗುತ್ತೆ. ಎಲ್ಲ ಡೋರ್ ಕ್ಲೋಸ್ ಮಾಡಿ ಎಂಥ ಏರ್ ಟೈಟ್ ಮಾಡಿ, ನೀವೀಗ ಫಸ್ಟ್ ಕ್ಲಾಸ್ ಟಿ ವಿ ಬರ್ತಾ ಇರುತ್ತೆ. ಯಾಕೆ ಆ ವೇವ್ಸೆ ಬೇರೆ, ಅದು ಒಂದು ಆ ರೀತಿ ಕರಡಿ ವೇವ್ಸ್ ಆ ರೀತಿ ಬರಲಿಕ್ಕೆ ಆಗೋದಿಲ್ಲ. ಈ ಮೈಕ್ರೋವೇವ್ಸ್ ರೀತಿಯೇ ಬೇರೆ. ಪರಮಾತ್ಮನ ಕಣ್ಣು ಆಗಿದೆ, ಆದ್ದರಿಂದ ಅವನ ಕಣ್ಣು ಮುಚ್ಚಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನ ಇಂದ್ರಿಯಗಳ ರೀತಿಯೇ ಬೇರೆ. ಇದೆಲ್ಲ ಗೊತ್ತಾಗಿದ್ದಕ್ಕೆ ಕನಕದಾಸರಂಥವ್ರು ಹೇಗೆ ಬದುಕಿದರು, ನಾವು ತಗೊಳಕ್ಕೆ ಸಾಧ್ಯ ಇಲ್ಲ. ಯಾರು ನೋಡದ ಜಾಗ ಅಂತ ಇಲ್ಲವೇ ಇಲ್ಲ. ದೇವರು ಎಲ್ಲವನ್ನು ನೋಡಿಯೇ ನೋಡ್ತಾನೆ ಅಂತ. ನಾವು ಮಾತು ಕೇಳ್ತೇವೆ ಮಾಡ್ತೇವೆ, ನಿಮ್ಮ ಕ್ಷಣಕ್ಕೆ ಬದಲಾಯಿಸ್ಬಿಡ್ತೇವೆ. ಯಾರು ಕೇಳಿಲ್ಲ ಹೋದಲ್ಲೋ, ರೆಕಾರ್ಡ್ ಮಾಡ್ಕೊಂಡಿಲ್ಲ ತಾನೆ, ಹಬ್ಬ ಪರವಾಗಿಲ್ಲ, ಯಾರು ವಿಡಿಯೋ ಮಾಡಿಲ್ವಲ್ಲ, ಸೇಫ್ ಅಂತ ಹೇಳ್ಕೊಂಡು ಗೊತ್ತಿಲ್ಲ. ಪ್ರತಿ ಕ್ಷಣದಲ್ಲಿ ಪರಮಾತ್ಮ ರೆಕಾರ್ಡ್ ಮಾಡ್ತಾನೆ, ಡೈರೆಕ್ಟಾಗಿ ನೋಡ್ತಾನೆ ಪರಮಾತ್ಮ. ಅದ್ಮೇಲೆ ಏನು ಮಾಡ್ತೀರಿ, ಅನೇಕರಿಗೆ ಗೊತ್ತಿಲ್ಲ, ಸತ್ತ ಮೇಲೆ ಜೀವ ಹೋಗ್ತಾನಲ್ಲ, ಅವ್ರು ವಿಚಾರಣೆ ಹ್ಯಾಂಗೆ ಮಾಡ್ತಾರಂತ ಗೊತ್ತೇನು, ಅವ್ರ ಕೈಲಿ ಇವ್ರ ಕೈ ಹೆಸರಿಲ್ವಂತೆ. ಯಮದೇವ ದಂಡ ಮುಟ್ಟಿಸ್ಬಿಡ್ತಾರಂತಷ್ಟೆ, ತನ್ನ ಕತೆ ತಾನೇ ಹಿಡ್ಕೋತಾರಂತ ಕಂಪ್ಲೀಟಾಗಿ, ಏನೇನು ಮಾಡಿದೆ ಎಲ್ಲ ಒಪ್ಪಿಸಿಬಿಡ್ತಾರಂತ. ಹಾಗೆ ಅವ್ರ ರೆಕಾರ್ಡ್ ಟ್ಯಾಲಿ ಆಗ್ತಾ ಇರುತ್ತೆ. ಅದು ಒಂದು ಅವನ ಬಾಯಲ್ಲಿ ಹೇಳಿಸ್ತಾರಂತ, ಇದು ವಿಶೇಷ. ಅದಕ್ಕೆ ಸಾಮಾನ್ಯ ಪದ್ಧತಿ ಉಂಟು, ಅವನು ವಿಚಾರಣೆ ಆಗಿ ಬರೋವರೆಗೂ ಶವ ಸಂಸ್ಕಾರ ಆಗೋದಿಲ್ಲ ಇಲ್ಲಿ ಅಂತ ಇರುತ್ತೆ. ಆ ಶವ ಸಂಸ್ಕಾರ ಆಗಬೇಕಾದ್ರೆ ಆ ವಿಚಾರಣೆ ಮಾಡಿ ಬರಬೇಕು ಅಲ್ಲಿವರೆಗೆ. ಹಾಗೆ ಏನೋ ಕಾರಣ ಹೇಳ್ಡಪ್ಪ ಆಗಿರುತ್ತೆ ಶವ, ಅವ್ರು ಬಂದಿಲ್ಲ ಇವ್ರು ಬಂದು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ಅವನೇ ಬಂದಿಲ್ಲ, ಬಟ್ ಅಲ್ಲಿರ್ತಾನೆ ಈ ಪಾಪ. ಅವ್ನು ಬರೋವರೆಗೆ ಶವ ಎತ್ತಲಕ್ಕೆ ಆಗೋದಿಲ್ಲ, ಅದು ಬರೋತ್ತಿ ಎತ್ತಿಬಿಟ್ಟಿರ್ತಾರಾಗಲಿ, ಅದು ಬರೋದು ಸರಿಯಾಗಿ ಗೊತ್ತೇ ಇರ್ತಾರೆ, ಎಂಟರ್ ಆಗಲಿಕ್ಕೆ ಆಗೋದಿಲ್ಲ ಅವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವರವರ ಬಾಯಲ್ಲಿ ಅವರ ಇತಿಹಾಸವನ್ನು, ಪಾಪ ಪುಣ್ಯ ಎಲ್ಲವನ್ನು, ಪುಣ್ಯ ಹೇಳೋಕೆ ಇರೋದೇ ಇಲ್ಲ, ಅದರಿಂದ ಯೋಚನೆ ಇಲ್ಲ, ಬರೀ ಪಾಪದ ಲಿಸ್ಟ್ ಚಕಾಚಕ ಹೇಳ್ಕೊಂಡ್ರೆ ಓದೋಯ್ತು. ಕೆಲವು ಮಾರ್ಕ್ಸ್ 35ರೊಳಗೆ ಮೇಲೋಗ ಚಾನ್ಸೇ ಇರೋದಿಲ್ಲ, ಅದರಿಂದ ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಹೇಳೋದು ಭಾಳ ಸ್ವಲ್ಪ, 1, 2, 3, 4 ಅಷ್ಟೇ. ಆ ಥರ ಬರೀ ಪಾಪದ ರಾಶಿ ಹೇಳ್ಕೋಬೇಕೆ ಹೊರತು ಪುಣ್ಯದ ಹೆಸರೇ ಇರೋದಿಲ್ಲ. ಪುಣ್ಯ ಇದ್ದವರು ರೀತಿಯೇ ಬೇರೆ ಅಂತ ಹೇಳಿಬಿಡ್ತಾರೆ, ಪುಣ್ಯ ಇದ್ದವರ ರೀತಿಯೇ ಬೇರೆ. ಆದ್ದರಿಂದ ಅವರು ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್, ಹಾಗೆ ದೇಹ ಬಿಡುತ್ತಾರೆ. ಒದ್ದಾಡಿಕೊಂಡು ಚೀರಿಕೊಂಡು ಕಿರಿಚಿಕೊಂಡು ದೇಹ ಬಿಡೋ ಪ್ರಸಂಗನೇ ಅವರದ್ದು ಬರೋದಿಲ್ಲ, ಭಾರಿ ವಿಶೇಷ ಅವರಿಗೆಲ್ಲ ಕೂಡ. ಆದ್ದರಿಂದ ದೇವರನ್ನು ನಾವು ಸದಾಕಾಲ ರಿಯಲೈಸ್ ಮಾಡ್ಕೋಬೇಕು, ಅದು ವಿಶೇಷ. ಮೊದಲು ಇದ್ದಾನೆ ಅಂತ ತಿಳ್ಕೊಳ್ಳೋದು, ಮೊದಲು ಕೇಳೋದು, ಆಮೇಲೆ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ರಿಯಲೈಸ್ ಮಾಡ್ಕೊಳ್ಳೋದು, ಅದಕ್ಕೆ ಧ್ಯಾನ ಅಂತ. ಪ್ರತಿಕ್ಷಣಂ ಅನುಸಂಧಾನಂ ಅಂತ ರಾಯರು ಬರೆದ್ರಲ್ಲ, ಆ ಅರ್ಥ. ಪ್ರತಿಕ್ಷಣದಲ್ಲೂ ದೇವರ ಅಸ್ತಿತ್ವವನ್ನು ನಾವು ರಿಯಲೈಸ್ ಮಾಡ್ಕೋಬೇಕು. ವೈರ್ ನೋಡಿದಷ್ಟು ಕರೆಂಟ್ ಇದೆ ಅಂತ ಹೇಗೆ ನಮಗೆ ಜ್ಞಾನ ಬರುತ್ತೋ, ಹಾಗೆ ದೇವ್ ಏನು ಪದಾರ್ಥ ನೋಡಿದ್ರೂ ಅಲ್ಲಿ ದೇವರಿದ್ದಾನೆ. ಈ ಒಂದು ನಿಶ್ಚಯ ಬುದ್ಧಿ ನಮಗೆ ಬರಲೇಬೇಕು. ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೈವ, ಅಸಕ್ತಂ ಸರ್ವಭೃತ್ಯೈವ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದು ಪಾಠಾಂತರ ಕೊಟ್ಟು ಮಾಡ್ತಾರೆ. ಸರ್ವಭೃತ್ ಚೈವ ಅಂತ ಒಂದು ಪಾಠ, ಸರ್ವಭುಕ್ ಚೈವ ಅಂತ ಇನ್ನೊಂದು ಪಾಠ. ಎರಡು ಪಾಠಕ್ಕೂ ಶ್ರೇಷ್ಠವಾದ ಅರ್ಥಗಳೇನೆ. ಅಸಕ್ತಂ ಸರ್ವಭೃತ್ ಚೈವ, ಪರಮಾತ್ಮ ಯಾವುದರಲ್ಲೂ ಇನ್ವಾಲ್ವ್ ಆಗೇ ಇಲ್ಲ, ಯಾವುದರಲ್ಲೂ ಅವನಿಗೆ ನನ್ನದು ಅಂತ ಅಭಿಮಾನ ಇಲ್ಲ ಪರಮಾತ್ಮ. ದುರಾತ್ಮ ನಮಗಿರ್ತಕ್ಕಂಥ ಒಂದು ಮೋಹ ವ್ಯಾಮೋಹ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅಟ್ ದಿ ಸೇಮ್ ಟೈಮ್ ಏನು ಮೋಹ ಇಲ್ಲ, ಎಲ್ಲವನ್ನೂ ಹೊತ್ತಿದ್ದಾನೆ ಪರಮಾತ್ಮ. ಸರ್ವಭೃತ್ಯೈವ, ನಮಗೆ ಎರಡು ನಮ್ಮದು, ಮೋಹ ಇದ್ ವ್ಯಾಮೋಹ ಇದ್ರೆ ಕೆಲಸ ಮಾಡ್ತೇವೆ, ವ್ಯಾಮೋಹ ಇಲ್ಲ ಕೆಲಸ ಮಾಡೋದೇ ಇಲ್ಲ. ಮಗು ಅಳ್ತಾ ಇರುತ್ತೆ ಜೋರಾಗಿ, ಅರೆ ನಮ್ಮಗನ ನೋಡ್ರಿ ಅಂತಾರೆ, ಅಲ್ಲ ಓಲಿ ಬಿಡಿ ಹಾಳಾಗುವ ಲಿಸ್ಟ್ ಅಂತ ಮೂದೋಯ್ತಾರೆ. ಯಾಕೆ ಶಕ್ತಿ ಇಲ್ಲ ಕರೆಕ್ಟ್ ಮೂದೋಯ್ತಾರೆ, ಅಲ್ಲಿಗೆ ಇನ್ನೊಬ್ರು ಹತ್ರ ನಮ್ಗಟ್ಟೆ ಅನ್ನೋಯ್ತು ಅಷ್ಟೇ. ಆದರೆ ದೇವ್ರು ಹಾಗಲ್ಲ, ನಮ್ಮಗು ಹತ್ರ ಎಷ್ಟು ಓಡುತ್ತೇವೋ, ಇನ್ನೊಬ್ಬರು ಮಗುನ ಪಾಪ ಯಾರ್ದೋ ಏನು ನೋಡೋರು ಇದ್ದಾರಲ್ಲ ನೋಡಿ ಮೊದಲೇ ಹೋಗಿ, ಇನ್ನೂ ಜೋರಾಗಿ ಹೋಗ್ತಾನೆ ಪಾಪ. ನಮ್ಮಗ ನೋಡೋಕೆ ನಾವಿದ್ದೇವೆ, ಇನ್ನೊಬ್ರು ಹೋಗಿ ಪಾಪ ಅವ್ರು ಇದ್ದಾರಲ್ಲ ಯಾರಿಗೆ ಗೊತ್ತು, ಫಸ್ಟ್ ನೋಡೋಣ. ಇದು ದೇವ್ರು ಈ ರೀತಿ ನೋಡದೆ ಹೋಗಿದ್ರೆ ನಮಗೇನು ಸಂಬಂಧನೇ ಇರ್ತಿರಲಿಲ್ಲ, ಜಗತ್ತು ನಾಶವಾಗಿ ಹೋಗ್ತಾ ಇತ್ತು. ಅದಕ್ಕೆ ಅಸಕ್ತಂ ಸರ್ವಭೃತ್ಯೈವ, ಇನ್ವಾಲ್ವ್ಮೆಂಟ್ ಇಲ್ಲ, ಇಡೀ ಜಗತ್ತನ್ನು ಧರಿಸಿದ್ದಾನೆ ಪರಮಾತ್ಮ. ಇನ್ನೊಂದು ಅರ್ಥ ಸರ್ವಭುಕ್ತೈವ, ಎಲ್ಲವನ್ನು ಪರಮಾತ್ಮ ತಿಂತಾನೆ. ಪ್ರಳಯ ಕಾಲದಲ್ಲಿ ನುಂಗಿ ಹಾಕಿಬಿಡ್ತಾರೆ, ಎಲರುಣಿಯವೋಲ್ ನುಂಗುವೆಗೆ ಎಲ್ಲಿ ಹೋದ ಸುಖ ದುಃಖ. ಎಲರುಣಿಯವೋಲ್ ನುಂಗುವೆಗೆ ಅಂತ ಪದ ಇದೆಯಲ್ಲ, ಇಲ್ಲಿಂದ ಬಂದ ಪದ. ಎಲ್ಲವನ್ನು ಪರಮಾತ್ಮ ಸರ್ವಭುಕ್, ಎಲ್ಲವನ್ನು ಕೂಡ ನುಂಗಿಬಿಡ್ತಾನೆ ಪರಮಾತ್ಮ. ಅದಕ್ಕೆ ಪ್ರಳಯ ಅಂತ ಕರೀತಾರೆ. ಅಸಕ್ತಂ ಸರ್ವಭುಕ್ತೈವ, ಅಸಕ್ತಂ ಸರ್ವಭೃತ್ಯೈವ, ನಿರ್ಗುಣಂ ಗುಣಭೋಕ್ತೃ ಚ. ನಿರ್ಗುಣ ಗುಣಭೋಕ್ತೃ, ನಿರ್ಗುಣ ಗುಣಭೋಕ್ತೃ, ಇದೊಂದು ಮೆಟಾಫಿಸಿಕಲ್ ಪ್ರಾಬ್ಲಮ್ ಇದು. ಇಡೀ ಜಗತ್ತಿನ ಇತಿಹಾಸದಲ್ಲೇನೆ ಬೇರೆ ಯಾವ ತತ್ವಜ್ಞಾನಿಗಳಿಗೂ ಕೂಡ ಒಗಟು ಬಿಡಿಸ್ಲಿಕ್ಕಾಗಲೇ ಇರಲ್ಲ ಅವ್ರ ಕೈ. ಈಗ ಬಂತಲ್ಲ, ಇಂದ್ರಿಯವೇ ಇಂದ್ರಿಯ ಇಲ್ಲ, ಗುಣ ಇದೆ ಗುಣ ಇಲ್ಲ, ಏನಿದೆ ಅರ್ಥ? ಪರಮಾತ್ಮ ಮಾಡ್ತಾನೆ ಮಾಡೋದಿಲ್ಲ, ಎಲ್ಲ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇವೆಲ್ಲ ಕೂಡ. ಜನಕ್ಕೆ ಅರ್ಥನೇ ಆಗಲಿಲ್ಲ. ತುಂಬ ಜನ ಏನು ಮಾಡಿಬಿಟ್ರು, ಓ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಇಬ್ಬರು ಇದ್ದಾರೆ, ಸಗುಣ ಬ್ರಹ್ಮನಿಗೆ ಗುಣ ಇದೆ ಅವನಿಗಿಲ್ಲ, ಬ್ರಹ್ಮನು ಒಡೆದು ಎರಡು ಭಾಗ ಮಾಡಿ ಕೊಟ್ಬಿಟ್ರು, ಪರಮಾತ್ಮನಿಗೆ ಎರಡೆರಡು ಭಾಗ ಮಾಡಕ್ಕೆ ಹೊರಟ್ರು. ಆಚಾರ ಹೇಳ್ತಾರೆ ಏನೂ ಇಲ್ಲ, ಸರಿಯಾಗಿದೆ, ಈಗಾಗಲೇ ಹೇಳಲಿಲ್ಲ ಪರಮಾತ್ಮನ ಯಾವ ಇಂದ್ರಿಯಗಳೂ ಇಲ್ಲ. ಹೌದು, ಪ್ರಾಕೃತ ಇಂದ್ರಿಯ ಇಲ್ಲವೇ ಇಲ್ಲ, ಎಲ್ಲ ಇಂದ್ರಿಯಗಳು ಉಂಟು, ಅಪ್ರಾಕೃತ ಇಂದ್ರಿಯಗಳು ಉಂಟು, ವಿರೋಧ ಇಲ್ಲವೇ ಇಲ್ಲ ಅದರೊಳಗೆ. ಈ ರೀತಿ ಪಟ್ಟ ಬದಲ ಬಾರಿಗೆ ಭಗವತ್ ತತ್ವದ ಬಗ್ಗೆ ಯಾವುದೇ ಗೊಂದಲ ಬರದಂತೆ ಎಲ್ಲ ವಾಕ್ಯಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದು ಆಚಾರ್ಯರ ಅಸಾಧಾರಣವಾದಂಥ ಒಂದು ಕೊಡುಗೆ. ಇಲ್ಲೂ ಹಾಗೆ ನಿರ್ಗುಣಂ ಗುಣಭೋಕ್ತೃಚ, ಪರಮಾತ್ಮ ನಿರ್ಗುಣ ಗುಣಭೋಕ್ತೃ ಹೇಗಾಗ್ತಾನೆ? ಗುಣಭೋಕ್ತೃ ಅಂದರೆ ಎಲ್ಲ ಗುಣಗಳಿಂದ ತುಂಬಿದವನು, ನಿರ್ಗುಣಮ ಅಂದರೆ ಗುಣಗಳೇ ಇಲ್ಲದವನು. ಎಕ್ಸಾಕ್ಟ್ಲಿ ಅಪೋಸಿಟ್ ವರ್ಡ್ಸ್ ಎರಡು ಕೂಡ ಆಚಾರ ಹೇಳ್ತಾರೆ, ಅಲ್ಲವೇ ಅಲ್ಲ, ಸರಿಯಾಗಿ ಓದಿ. ಪರಮಾತ್ಮ ನಿರ್ಗುಣನೂ ಹೌದು ಸಗುಣನೂ ಹೌದು. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಭಾರತೀಯ ದರ್ಶನಗಳ ಇತಿಹಾಸವನ್ನು ನೋಡಬೇಕು, ಜಾಗತಿಕ ದರ್ಶನಗಳ ಇತಿಹಾಸವನ್ನು ನೋಡಬೇಕು. ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಯಾರಿಗೂ ಆಗಲಿಲ್ಲ, ಎಲ್ಲರೂ ಅದನ್ನು ಒಂದು ಸುಳ್ಳು ಒಂದು ತಪ್ಪು ಅಂತ ಆ ರೀತಿ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಹೊರತು ಇರೋದನ್ನು ಹಾಗೆ ಕೊಡಿಸೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಮಧ್ವಾಚಾರ್ಯ ಹೇಳ್ತಾರೆ ಎರಡು ಸರಿಯಾದ ಮಾತುಗಳು. ನಿರ್ಗುಣಂ, ಪರಮಾತ್ಮನಲ್ಲಿ ಗುಣಗಳಿಲ್ಲ. ಯಾವ ಗುಣಗಳಿಲ್ಲ? ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಕೃತಿಯ ಮೂರು ಗುಣಗಳು ಅವನಿಲ್ಲ, ಅದಕ್ಕೆ ನಿರ್ಗುಣ ಅಂತ ಕರೀತಾರೆ. ಮುಂದಿನ ಅಧ್ಯಾಯ ಬರೋದು ಅದೇನೆ, 14ನೇ ಅಧ್ಯಾಯ ಪೂರ್ತಿ ಅದೇ ವಿಚಾರಣೆ ಹೇಳು, ಅದು ಇಲ್ಲೇ ಉತ್ತರ ಇದೆ. ಯಾರ ಉಪಯೋಗ ಮಾಡಿಕೊಳ್ಳಲಿಲ್ಲ ಉತ್ತರನ. ಪರಮಾತ್ಮನಿಗೆ ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳಿಲ್ಲ, ಆದ್ದರಿಂದ ನಿರ್ಗುಣ ಅಂತ ಅವನ ಹೆಸರು, ನಿರ್ಗುಣ. ಆಮೇಲೆ ಆ ಗುಣಗಳು ಉಂಟಲ್ಲ ಅಂತಾರಲ್ಲ, ಹೌದು ಹೌದು, ಜ್ಞಾನ, ಆನಂದ ಇವೆಲ್ಲ ಇವೆಯಲ್ಲ, ಅನಂತಾನಂತ ಗುಣಗಳು ಪರಮಾತ್ಮನಲ್ಲಿವೆ. ಅದಕ್ಕೆ ಅವರು ಗುಣ ಬುಕ್ ಹೌದು, ಅವರು ನನ್ನ ಸಗುಣನೂ ಹೌದು ನಿರ್ಗುಣನೂ ಹೌದು. ಎಷ್ಟು ಕ್ಲಿಯರ್ ಆಗಿದೆ, ಗೊಂದಲನೇ ಇಲ್ಲ. ಯಾರು ಹೇಳ್ತಾರೆ ಇರ್ರಿ, ಭಾರಿ ಚೆನ್ನಾಗಿ ನೋಡ್ತಾರೆ, ಸ್ಪೆಕ್ಸ್ ಹಾಕ್ತಾರೆ ಹಾಕೋದಿಲ್ಲ, ಸ್ಪೆಕ್ಸ್ ಹಾಕೋದಿಲ್ಲ ಹೇಗೆ ನೋಡ್ತಾರೆ? ಸ್ಪೆಕ್ಸ್ ಹಾಕಿರೋ ಅಭ್ಯಾಸ ಇದ್ದವರಿಗೆ ಅರ್ಥನೇ ಆಗೋದಿಲ್ಲ ಅದು, ಸ್ಪೆಕ್ಸ್ ಹಾಕೋದಿಲ್ಲ ಅಂತ ನೋಡ್ತಾರೆ ಅಂತ. ಏನು ಆಶ್ಚರ್ಯ ಇದು, ಬಹುಶಃ ಏನೋ ನನಗೆ ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಸ್ಪೆಕ್ಸ್ ಹಾಕಿ ನೋಡಿದ್ರೆ ಡಿಫೆಕ್ಟ್, ಅದು ಡಿಫೆಕ್ಟ್ ಇದ್ರೆ ಹಾಗೆ ಮಾಡಬೇಕಾಗುತ್ತೆ. ಪರಮಾತ್ಮ ಹಾಕೋದಿಲ್ಲ, ಡಿಫೆಕ್ಟ್ ಇದ್ರೆ ತಾನೇ ಹಾಕಬೇಕಾದವನು. ಆದ್ದರಿಂದ ಪರಮಾತ್ಮ ನಿರ್ಗುಣನೂ ಹೌದು ಸಗುಣನೂ ಹೌದು. ಈ ಸೇಮ್ ಆಸ್ಪೆಕ್ಟ್ ನಿರ್ಗುಣ ಸಗುಣ ಅಂದರೆ ಕಾಂಟ್ರಡಿಕ್ಷನ್. ಅದು ಸೇಮ್ ಆಸ್ಪೆಕ್ಟ್ನಲ್ಲಿ ಮೂರು ಗುಣಗಳು ಉಂಟು, ಮೂರು ಗುಣಗಳಿಲ್ಲ, ಅದು ಕಾಂಟ್ರಡಿಕ್ಷನ್. ಅದು ಪ್ರಕೃತಿಯ ಗುಣಗಳು ಇಲ್ಲ, ಅಪ್ರಾಕೃತ ಗುಣ ಇವೆ, ಹೇಗೆ ಕಾಂಟ್ರಡಿಕ್ಷನ್ ಆಗುತ್ತೆ? ಆಗೋದೇ ಇಲ್ಲ. ಇದು ಮಾವಿನಹಣ್ಣಿನ ಕಾಲ, ಒಳ್ಳೆ ರಸಾಯನ ಕೊಡ್ತಾರೆ, ತಿಂತಿರ್ತಾನೆ, ಏನ್ರಿ ಹುಚ್ಚಾಪಟ್ಟೆ ಸ್ವೀಟ್ ಇದೆ, ಸಕ್ಕರೆ ಹಾಕಿದ್ದೀರಾ? ಹಾಕಿಲ್ಲ ಅಂತ ಹೇಳ್ತಾರೆ. ಸಕ್ಕರೆ ಹಾಕಿ ಸ್ವೀಟ್ ಇದ್ದೇ ಇದೆ ನೋಡಿ, ಸಕ್ಕರೆ ಹಾಕಿಲ್ಲ ಸ್ವೀಟ್ ಇದೆ. ನಮಗೆ ಸಕ್ಕರೆ ಹಾಕಿ ಸ್ವೀಟ್ ಮಾಡ್ಕೊಂಡು ತಿಂದವರಿಗೆ ಅದೇನ್ರಿ ಹಾಗೆಲ್ಲ ಇರುತ್ತಾ? ಕೇಜ್ ಗಟ್ಟಲೆ ಹಾಕಿದ್ರು ಇನ್ನೂ ಹುಳಿ ಹುಳಿಗೆ ಇರುತ್ತೆ ಪಾಪ, ನಿಮ್ಮ ಹಣ್ಣೆ ಬೇರೆ ನಮ್ಮ ಹಣ್ಣೆ ಬೇರೆ ಅಂತ ಹೇಳ್ತಾರೆ. ನಿಮ್ಮದು ಹುಳಿ ಹಣ್ಣು ಆದ್ದರಿಂದ ಅದಕ್ಕೆ ಹಾಕಿ ಹಾಕಿ ಅಡ್ಜಸ್ಟ್ ಮಾಡಬೇಕು. ನಮ್ಮ ಹಣ್ಣು ಹಾಗಲ್ಲ, ಸಕ್ಕರೆ ಹಾಕಿಲ್ಲ ಸಿಹಿ ಇರೋದು ತಪ್ಪಿಲ್ಲ ನೋಡಿ. ಸಕ್ಕರೆ ಒಳಗೆ ಹೊರಗೆ ಎಕ್ಸ್ಟರ್ನಲ್ ಪಾಯಿಂಟ್ ಮೆಟೀರಿಯಲ್, ಅದು ಅದನ್ನು ಹಾಕಿದಾಗ ಮಾತ್ರ ಸಿಹಿ ಆಗುತ್ತೆ. ಸಿಹಿ ಹಣ್ಣು ಹಾಗಲ್ಲ, ಒಳಗೆ ಸಿಹಿ ಇದೆ, ಸಕ್ಕರೆ ಹಾಕದೆ ಸಿಹಿ ಇದೆ. ಪರಮಾತ್ಮ ನಿರ್ಗುಣ, ಇವತ್ತು ಯಾವ ಗುಣಗಳು ಪರಮಾತ್ಮನ ಹೊರಗಿನಿಂದ ಬಂದ ಗುಣಗಳಲ್ಲ, ಅದಕ್ಕೆ ನಿರ್ಗುಣ. ಸಗುಣ ಒಳಗೆ ತುಂಬಾ ಗುಣ ತುಂಬಿ ತುಳುಕ್ತಾ ಇದೆ. ಸಕ್ಕರೆ ಹಾಕಿದೆ ಸಿಹಿಯಾಗಿರೋದು ಹೇಗೆ ಸಾಧ್ಯನೋ, ಪ್ರಕೃತಿಯ ಗುಣ ಇಲ್ಲದೇನೆ ಗುಣಮೂರ್ಣನಾಗಲಿಕ್ಕೆ ಸಾಧ್ಯ ಇದೆ? ಇದು ಪರಮಾತ್ಮನ ಬಗ್ಗೆ ಇದ್ದ ದೊಡ್ಡ ಒಗಟು. ಅದನ್ನು ಮೊಟ್ಟ ಮೊದಲ ಬಾರಿಗೆ ಬಿಡಿಸಿದ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರು. ಅವರ ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಗೀತಾ ತಾತ್ಪರ್ಯ, ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನ್ ಜನಕ್ಕೆ ಗೊತ್ತಾಗಿಲ್ಲ. ಏನೇನು ಬೇಸಿಕ್ ಪ್ರಾಬ್ಲಮ್ಸ್, ಮೆಟಾಫಿಸಿಕಲ್ ಪ್ರಾಬ್ಲಮ್ಸ್ ಅಂತ ಕರಿತೇವೆ, ಇವತ್ತಿಗೂ ಸಾಲ್ವ್ ಆಗಿಲ್ಲ. ಬೇರೆ ಫಿಲಾಸಫಿಗಳಲ್ಲಿ ನಮ್ಮ ಫಿಲಾಸಫಿ ಗೊತ್ತಾಗಲ್ಲ ತುಂಬಾ ಜನಕ್ಕೆ, ವೆಸ್ಟರ್ನ್ ಫಿಲಾಸಫಿ ಬಗ್ಗೆ ಗೊತ್ತಾಗುತ್ತೆ. ಎಲ್ಲ ಇದೇ ಗಲಾಟೆಗಳೇನೆ, ಇದೇ ವಿಷಯ ಏನೇ ಭಾಷೆ ಬದಲಾದರೂ ಕೂಡ ಈ ಥಿಂಕಿಂಗ್ ಚೇಂಜ್ ಆಗೋದಿಲ್ಲ. ಅವ್ರು ಯಾರು ಉತ್ತರಣೆ ಇಲ್ಲ ಅದರೊಳಗೆಲ್ಲ ಕೂಡ ಅವರಿಗೆ ಅರ್ಥವಾಗದ ಶಾಶ್ವತ ಸಮಸ್ಯೆ ಉಳ್ಕೊಂಡು ಆಚಾರ್ಯರು ಇವನ್ನ ಅತ್ಯಂತ ಸಾತ್ವಿಕವಾಗಿ ಬಿಡಿಸ್ತಾ ಬರೀ ಬುದ್ಧಿಯಿಂದ ಅಲ್ಲ, ಮತ್ತೆ ಆಧಾರ ಕೊಡ್ತಾರೆ. ಮತ್ತೆ ನಮ್ಮ ವ್ಯೂ ಅಂತ ಆಚಾರ್ಯ ಹೇಳೋದಿಲ್ಲ, ಅದು ಫ್ಯಾಕ್ಟ್ ಅಂತ ಹೇಳುತ್ತಾರೆ. ಮೂರು ಗುಣಗಳಿಲ್ಲ ಅದಕ್ಕೆ ನಿರ್ಗುಣ, ಅನಂತ ಗುಣವೇ ಅದಕ್ಕೆ ಸಗುಣ. ಅಲ್ಲಿ ಮೂರು ಗುಣಗಳಿಲ್ಲ ಅದಕ್ಕೆ ನಿರ್ಗುಣ ಅಂತ ಯಾರು ಹೇಳ್ತಾರೆ ನಮಗೆ ಅಂದ್ರೆ? ಗೊತ್ತೇ ಇಲ್ವಾ, ಮಹಾಭಾರತದ ಮೊದಲ ಶ್ಲೋಕ ಓದ್ತಾರೆ ಆಚಾರ್ಯ. ಮಹಾಭಾರತ ಮೊದಲ ಶ್ಲೋಕ ಹುಡ್ಕೋದು ಭಾರಿ ಸುಲಭ, 1-1-1 ಅಷ್ಟೇ. ಮಹಾಭಾರತ ಆದಿಪರ್ವ ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕ ನಂಬರ್ 1-1 ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅಲ್ಲೇನಿದೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನ ಮಮರಾಸುರ ಸಿದ್ಧ ವಂದ್ಯಂ ತ್ರೈಗುಣ್ಯವರ್ಜಿತಂ. ಸ್ಪಷ್ಟವಾಗಿದೆ ನೋಡಿ, ಮೂರು ಗುಣ ಇಲ್ಲದವನು ಅಷ್ಟೇ, ಮೂರು ಗುಣ ಇಲ್ಲದವನು. ಇನ್ನೇವ ನಾರಾಯಣಂ ಅನಂತ ಗುಣ ಇರೋನು, ನಾರಾಯಣ ಶಬ್ದಕ್ಕೆ ಅರ್ಥ ಅನಂತ ಗುಣ ಇರೋನು ಅಂತ ಅರ್ಥ. ತ್ರೈಗುಣ್ಯವರ್ಜಿತ ಮೂರು ಗುಣ ಇರೋನು ಅಂತ ಅರ್ಥ. ಎಷ್ಟು ಸುಲಭ ಇದೆ, ಮಹಾಭಾರತ ಮೊದಲ ಶ್ಲೋಕದಲ್ಲೇ ಉತ್ತರ ಇತ್ತು. ಆಚಾರ್ಯರ ಒಂದು ಕೊಡುಗೆಯ ಮತ್ತೊಂದು ಮುಖ, ಯಾವ್ದು ಸ್ವಂತ ಹೇಳಿದೆ ಅಂತ ಕ್ಲೇಮ್ ಮಾಡೋದಿಲ್ಲ ಆಚಾರ್ಯ. ಒಂದು ಸಣ್ಣ ಪುಟ್ಟ ಹೇಳಿದವನೇ ಉಚ್ಚಾಪಟ್ಟು ಕ್ಲೇಮ್ ಮಾಡಿಬಿಡ್ತಾನೆ, ನಂದೇ 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 ಅಂತ ಬರೆದಿದ್ದು ಬರೆದಿದ್ದೆ, ಎಲ್ಲ ಕಡೆ ಸೀಲ್ ಹೊತ್ಕೊಂಡ್ಬಿಡ್ತಾನೆ, ನನ್ನ ಪುಸ್ತಕ ನನ್ನ ಪುಸ್ತಕ. ಅಷ್ಟು ಭಯ ಅವನಿಗೆ ಪಾಪ. ಇಷ್ಟೆಲ್ಲ ಹೇಳಿದ ಆಚಾರ್ಯರು ತಚ್ಚೋಕ್ತಂ ಸ್ಕಾಂದೆ ತದುಕ್ತಂ ಪಾದ್ಮೆ ತುರ ಶ್ರುತಿ ಇತಿ ಬಾಲ್ಯವೇ ಶ್ರುತಿ ಎಲ್ಲ ಕೊಡ್ತಾ ಹೋಗ್ತಾರೆ. ಈ ರೀತಿಯಾಗಿ ತಮ್ಮ ಪ್ರತಿಯೊಂದು ವಿಚಾರ ಕೂಡ ವೇದಾದಿ ಶಾಸ್ತ್ರದಿಂದ ಸಬ್ಸ್ಟ್ರೇಟ್ ಮಾಡಿದೆಯಲ್ಲ, ಅದು ಸಾಧಾರಣ ಸಾಮರ್ಥ್ಯ. ಅದಕ್ಕೆ ಪೂರ್ಣ ಪ್ರಜ್ಞೆ ಇದ್ದವರು, ಪೂರ್ಣ ಪ್ರಜ್ಞೆ. ಇದನ್ನು ಇದೆ ಬೇರೆ ಬಿಟ್ಟಿದೆ ನೋಡ್ತೀವಿ. ಈಗ ಉತ್ತರ ನಿಮಗೆ ಅದೇ, ಅವರು ಉತ್ತರ ಸಿಗಲಿಲ್ಲ. ಗುಣಂ ಗುಣ ಹೋಕ್ತೃಚ, ಅಪ್ರಾಕೃತ ಗುಣ ಪೂರ್ಣ, ಪ್ರಾಕೃತ ಗುಣ ರಹಿತ, ಇದು ಪರಮಾತ್ಮನ ಹಿರಿಮೆ. ಇಷ್ಟು ಹೇಳಿ ಇನ್ನಾಗಿದ್ದಾನೆ ಗೊತ್ತೇನು ಪರಮಾತ್ಮ? ಅವನ ಬಹಿಶ್ಚ ಬಹಿಶ್ಚ ಅಂತಶ್ಚ, ಪರಮಾತ್ಮ ಬಹಿಸಿದ್ದಾನೆ ಅಂತರ್ಬಹಿಶ್ಚ ಭೂತಾನಂ, ಬಹಿಶ್ಚ ಅಂತಶ್ಚ, ಜಗತ್ತಿನ ಹೊರಗಿದ್ದಾನೆ ಜಗತ್ತಿನ ಒಳಗಿದ್ದಾನೆ. ದೇವರ ಹಿರಿಮೆ ಇದು, ಜಗತ್ತಿನ ಹೊರಗಿದ್ದಾನೆ ಜಗತ್ತಿನ ಒಳಗಿದ್ದಾನೆ. ಮನೆ ಹೊರಗಿದ್ರೆ ಒಳಗಿರೋದಿಲ್ಲ, ಒಳಗಿದ್ರೆ ಹೊರಗಿರೋದಿಲ್ಲ. ದೇವರು ಹೇಗಿದೆ, ಎರಡು ಕಡೆ ಇದ್ದಾನೆ ದೇವರು. ದೇವರ ವಿಶೇಷವಾದ ಸಾಮರ್ಥ್ಯ ಅಂತರ್ಬಹಿಶ್ಚ ಭೂತಾನಂ. ಅದಕ್ಕೆ ವೇದಗಳು ಹೇಳ್ತಾ ಇವೆ, ಎಚ್ಚಕಿಂಚಿ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಡೀ ಜಗತ್ತು ನಾವು ಕಂಡ ಜಗತ್ತೇನಿದೆ, ಕೇಳಿದ ಜಗತ್ತೇನಿದೆ, ಅದರ ಹೊರಗೆ ಅದರ ಒಳಗೆ ಭಗವಂತ ಇದ್ದ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಇನ್ನು ಯಾರಿಗೂ ಇಲ್ಲದ ಹಿರಿಮೆ ಪರಮಾತ್ಮನದು. ಅದಕ್ಕೆ ಬಹಿಶ್ಚಾಂತಶ್ಚ ಭೂತಾನಾಂ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಆಕಾಶ ನೋಡಿ, ಮನೆ ಒಳಗೂ ಆಕಾಶ ಇದೆ, ಮನೆ ಹೊರಗೂ ಆಕಾಶ ಇದೆ, ಸೇಮ್ ಆಕಾಶ. ಮತ್ತೆ ಅದು ಬೇರೆ ಆಕಾಶ, ಇದು ಬೇರೆ ಆಕಾಶ ಅಲ್ಲ, ಮತ್ತೆ ಎರಡು ಆಕಾಶನ ಒಂದೇನೆ, ಒಳಗೂ ಇದೆ ಹೊರಗೂ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಆಕಾಶ ಏನು ಗೊತ್ತೇನು, ವಿಷ್ಣು ಪಾದ ಅಷ್ಟೇ. ಆಕಾಶ ವಿಷ್ಣು ಪಾದ ಅಂತಾರೆ. ಅದೇ ಹೊರಗೂ ಒಳಗಿದ್ದ ವಿಷ್ಣು ಹೊರಗು ಒಳಗಿರೋದು ಕೈ ಸಿದ್ಧ ಆಯ್ತಲ್ಲ. ಆಗ ಹೊರಗೂ ಇದ್ದಾನೆ ಪರಮಾತ್ಮ, ಒಳಗೂ ಇದ್ದಾನೆ. ಇದು ಪರಮಾತ್ಮನ ವಿಶೇಷವಾದಂಥ ಸಾಮರ್ಥ್ಯ, ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಷ್ಟಲ್ಲ, ಆಚಾರಂ ಚರಮೇವಚ, ಪರಮಾತ್ಮ ಇನ್ನೇನಾಗಿದ್ದಾನೆ, ಅವನ ಆಚಾರ ಹೌದು ಚರ ಹೌದು, ಅವನ ಆಚಾರ ಹೌದು ಚರ ಹೌದು. ಆಚಾರ ಅಂತ ಹೇಳಿದ್ರೆ ಇಮೂವಬಲ್, ಮೂವೇ ಆಗೋದಿಲ್ಲ ಪರಮಾತ್ಮ. ಚರ ಅಂದರೆ ಎವರ್ ಮೂವಿಂಗ್ ಅಂತ ಇನ್ನೊಂದು ಅರ್ಥ. ಚರ ಯಾವಾಗಲೂ ಓಡಾಡ್ತಾನೆ ಪರಮಾತ್ಮ, ಆಚಾರ ಎಂದು ಓಡಾಡೋದೇ ಇಲ್ಲ. ಎಲ್ಲ ಕಾಂಟ್ರಡಿಕ್ಟರಿ ಟರ್ಮ್ಸ್ ಇವು, ಸರಿಯಾಗಿ ಓದ್ಕೊಂಡ್ರೆ ಅಲ್ಲ. ಅದಕ್ಕೆ ವಿರೋಧ ಬೇರೆ, ವಿರೋಧ ಆಭಾಸ ಬೇರೆ. ಅಪೇರೆಂಟ್ ಕಾಂಟ್ರಡಿಕ್ಷನ್ನೇ ಹೊರತು ರಿಯಲ್ ಕಾಂಟ್ರಡಿಕ್ಷನ್ ಅಲ್ಲ, ತೋರಿಕೆಯ ವಿರೋಧ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಆದ್ದರಿಂದ ಓಡಾಡೋ ಪ್ರಸಂಗನೇ ಇಲ್ಲ ಅವನೀಗ. ಆಕಾಶ ಮೂವ್ ಆಗುತ್ತೆ ಅಂದರೆ ಜನ ಗಾಬರಿ ಆಗ್ಬಿಡುತ್ತೆ. ಭೂಮಿ ಮೂವ್ ಆಗುತ್ತೆ, ಭೂಕಂಪ ಆಗುತ್ತೆ, ಸರಿನೇ. ಆಕಾಶ ಕಂಪಾಗಿದೆ ಅಂತ ಯಾರು ಹೇಳಿಲ್ಲ ಇನ್ನೂ ಕೂಡ. ಗಗನ ಕಂಪ ಅಂಬೋದು ಕಾನ್ಸೆಪ್ಟೇ ಇಲ್ಲ. ಗಗನ ಮೂವ್ ಆದಿರ್ತಾನೆ, ಮೂವ್ ಆಗೋದೇ ಇಲ್ಲ ಗಗನ. ಪರಮಾತ್ಮ ಏನಾಗಿದ್ದಾನೆ, ಆಚಾರಂ ಸರ್ವತ್ರ ವ್ಯಾಪ್ತ ಅಂತ. ಯಾವನು ಮೂವ್ ಆಗಬೇಕು, ಯಾವನು ಇನ್ನೊಂದು ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎದ್ದು ಹೋಗ್ಬೇಕು ಅಷ್ಟೇ. ಅವರು ಇನ್ನೊಂದು ಕಡೆ ಹೋಗ್ಬೇಕೀಗ, ಮೂವ್ ಆಗ್ತಾನೆ. ಮನೇಲಿ ಯಾರೋ ಇದ್ರೆ ಅವ್ರನ್ನ ಕಳಿಸ್ತಾನೆ, ಅಥವಾ ಇದ್ದು ಮಾತು ಕೇಳದೆ ಹೋದ್ರೂ ತಾನು ಹೋಗ್ತಾನೆ. ಆಗ ಪಾಪ ತಾನು ಹೋಗ್ತಾನೆ. ಉದಾಹರಣೆಗೆ ಇಲ್ಲಿ ಪುಸ್ತಕ ಇದೆ, ಇದು ತೆಂಗಿನಕಾಯಿ ತಗೊಳ್ಳೋಕೆ ನಾ ಎದ್ದೋಗಬೇಕಾಗಿಲ್ಲ, ಕೈ ಚಾತುರ್ಯ ಸಿಗುತ್ತೆ, ಕೈ ಚಾತುರ್ಯ ಯಾವ ಸಿಗುತ್ತೋ ಎದ್ದು ಹೋಗಬೇಕಾಗಿಲ್ಲ. ಇದ್ದ ಎಲ್ಲಿ ಬೇಕಾದ್ರೆ ತಾನು ಕೈಯ ಹೋಗ್ಬೇಕಾದ್ರೆ ಪರಮಾತ್ಮ ಮೂವ್ ಆಗ್ಬೇಕು ಈ ಮಧ್ಯೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ವಾಮನ ರೂಪದಿಂದ ಇದ್ದಲ್ಲೇ ಇದ್ದು ತನ್ನ ಕಾಲು ಬೆಳೆಸ್ದ, ಹೋಯ್ತು 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 ಹೋಯ್ತು, ನೋಡ್ಲಿಕ್ಕೆ ಯಾರಿಗೂ ಆಗಲಿಲ್ಲ. ಕೊನೆಗೆ ತ್ರಿವಿಕ್ರಮ ಪಾದ ಅಂತ ಹೆಸರಾಗಿಬಿಡ್ತು. ತ್ರಿವಿಕ್ರಮ ಪಾದ, ಪಾದ ತೊಡೆದ ನೀರು ಗಂಗಾ ನದಿಯಾಗಿ ಹೊರಗೆ ಬಂತು. ಈ ಮಾತಾಡ್ತು ಪರಮಾತ್ಮ ಮೂವೇ ಆಗಲಿಲ್ಲ. ಮತ್ತೆ ಮೂರ್ನಾಲ್ಕು ಮನೆಯಲ್ಲಿ ಅಡಿಬೇಕಾದ್ರೆ ಮನೆಯಲ್ಲ ಓಡಾಡಿಬಿಡ್ತಾನೆ ಪಾಪ, ಇಡೀ ಮೂರು ಲೋಕ ಅಡಿತಾನೆ, ನಿಂತ್ಕೊಂಡೆ ಹಾಗೆ ನಿಂತ್ಕೊಂಡು ಅಡಿತಾನೆ. ಅಚರಂ ಚರಂ, ಕಾಲು ಹೋಗ್ತಾನೇ ಇದೆ ಚರಂ, ಹೋಗಲಾಡಿಸಬಲ್ಲ ಇರಬಲ್ಲ. ಈ ಕೆಪ್ಯಾಸಿಟಿ ಭಾರ ಭಾರ ಅಸಾಧ್ಯವಾದ ರೀತಿ ಅದು. ಗೊತ್ತು ಯಾಕೆ ಮೂವ್ ಆಗ್ತಾನೆ ಗೊತ್ತಾ, ಅಣೋರಣೀಯನ್ ಚಿಕ್ಕ ರೂಪ ತಗೊಳ್ತಾನೆ, ಎಲ್ಲಿ ಬೇಕಾದ್ರೂ ಮೂವ್ ಆಗ್ತಾನೆ, ದೊಡ್ಡ ರೂಪ ತಗೋತಾನೆ, ಮೂವೇ ಆಗೋದಿಲ್ಲ. ಆಕಾಶ ಇದೆ ಅದು ಮೂವ್ಮೆಂಟ್ ಇಲ್ಲೇ ಇಲ್ಲ, ಬರೀ ಹಾಗೆ ಇರುತ್ತೆ ಅಷ್ಟೇ, ಆದರೆ ಮೂವ್ ಆಗಲಿಕ್ಕೆ ಬರೋದಿಲ್ಲ. ಅದಕ್ಕೆ ದೇವ್ರು ಹಾಗಲ್ಲ, ಬೇಕಾದ್ರೆ ಮೂವ್ ಆಗಬಲ್ಲ, ಮೂವ್ ಆಗದೆ ಇರಬಲ್ಲ, ಇಂಥ ಸಾಮರ್ಥ್ಯ ಯಾರಿಗಿದೆ? ಅದಕ್ಕೆ ಅರ್ಜುನ, ನಾನು ಯಾರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡವನು ನಾನು ಅಂತ ಹೇಳ್ತಾರೆ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಅಂತ ಕರೀತಾರೆ, ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ, ಯೋಚನೆ ಮಾಡಲಿಕ್ಕೆ ಆಗದೇ ಇರೋದಷ್ಟು ಆಶ್ಚರ್ಯಕರವಾದಂಥ ಶಕ್ತಿಯಿಂದ ಪರಮಾತ್ಮ ಕೂಡಿದ್ದಾನೆ. ಇದೆಲ್ಲ ನೋಡಿದರೆ ನಮಗೆ ಆಗ ಧೈರ್ಯ ಬರ್ತದೆ. ತುಂಬ ಜನ ಇರ್ತಾರೆ, ಏನೋ ದೇವ್ರ ಬಗ್ಗೆ ಏನೋ ಮಾತಾಡಿಬಿಡ್ತೇವೆ, ಆಪತ್ಕಾಲ ಬಂದರೆ ಯಾರಿಗೆ ಕಾಪಾಡ್ತಾರೆ, ನಾವು ಶ್ರೀನಿವಾಸ ಅಂತ ಕೂಗ್ತೇವೆ, ತಿರುಪತಿಯಿಂದ ಬರೋವತ್ತಿಗೆ ಎಷ್ಟೊತ್ತಾಗ್ತದೆ ಏನು ಗತಿಯು, ಅದರಿಂದ ಟೂ ಲೇಟ್ ಆಗ್ತದೆ. ಅದಕ್ಕೆ ಬಾಬಾ ಅಂದ ಇಲ್ಲೇ ಬಂದ್ಬಿಡ್ತಾನೆ, ಬಾಬಾಗಳ ತಕ್ಷಣ ಬಂದುಬಿಡ್ತಾರೆ ಪಾಪ, ದೇವರು ಸ್ಲೋ ಆಗ್ಬೋದು ಅಂತ ತಿಳ್ಕೊಂಡ್ಬಿಡುತ್ತೆ. ಇದು ಗೊತ್ತಾಗಿಬಿಟ್ರೆ ಯೋಚನೆಯೇ ಇಲ್ಲ. ಅಚರಂ ಚರಯೇವ, ಎಲ್ಲ ಕಡೆ ಇದ್ದಾರೆ, ಅಂತರ್ಬಹಿಷ್ಚ ಭೂತಾನಾಂ, ಎಲ್ಲ ಕಡೆಗಿದ್ದಾನೆ ಪರಮಾತ್ಮ. ತಕ್ಷಣ ಸಿಕ್ಕಿಬಿಡ್ತಾನೆ, ಗಜೇಂದ್ರ ಕರೆದಾಗ ಎಷ್ಟು ಫಾಸ್ಟಾಗಿ ಬಂದಿದ್ದಾನೆ ಪರಮಾತ್ಮ, ನೀವು ಯೋಚನೆ ಮಾಡಿ ನೋಡಂತೆ. ಕರೆಯೋ ತಡ, ಬರೋ ತಡ ಆಗಲಿಲ್ಲ, ಕರೆಯೋ ತಡ, ಗಜೇಂದ್ರ ಕರೀಲಿಕ್ಕೆ ಎಷ್ಟೋ ದಿವಸ ತಗೊಂಡ, ಪರಮಾತ್ಮ ಇಮ್ಮಿಡಿಯೇಟ್ ಬಂದಿದ್ದಾನೆ. ಅದು ಇನ್ಸ್ಟೆಂಟ್, ಮತ್ತೆ ಯಾವ ಕಾಫಿರು ಇನ್ಸ್ಟೆಂಟ್ ಅಷ್ಟು ಬೇಗ ತಯಾರಾಗೋದಿಲ್ಲ. ಸೊ ಕಲಿಕಾರ ಕಲಕ್ಬೇಕು ಕೊನೆ ಪಕ್ಷ, ಇಲ್ಲೇನೂ ಇಲ್ಲ, ಬಂದು ನಿಂತ್ಕೊಂಡಾಯ್ತು ಪರಮಾತ್ಮ. ಚಕ್ರೇಣ ನಕ್ರವದನಂ ಮಿನಿಪಾಠ್ಯ ತಸ್ಮಾತ್ ಹಸ್ತೆಯ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯ ಹಾರ. ಅಜಾಮಣನ ಪ್ರಾಣ ಹೋಗ್ತಾ ಇದೆ, ಇನ್ನೇನು ಪಾಶಾಯಿ ಕೆಳಿತಿದ್ದಾರೆ, ಆಗಲಿ ಮುಗಿದೋಯ್ತ ಕಥೆ. ಅಂಥವತ್ತಲ್ಲಿ ನಾರಾಯಣ ಅಂದರೆ ಟೋಟಲ್ ಚೇಂಜ್. ನಾಲ್ಕನೇ ವಿಷ್ಣುದೂತರು ಬಂದಿದ್ದು, ಅವನು ಬಿಡಿಸಿದ್ದು, ವೈಕುಂಠಕ್ಕೆ ಹೋಗೋ ವ್ಯವಸ್ಥೆ ಮಾಡಿದ್ದೇ ಕೆಲಸ. ಏನು ಫಾಸ್ಟ್ ಪರಮಾತ್ಮ ಉದ್ಧಾರ ಮಾಡಿದ್ದಾರೆ. ಈ ಕಥೆ ಕಡೆ ಏನು ಮಾಡ್ತೇವೆ ಗೊತ್ತೇನು, ನಾವು ಬುದ್ಧಿವಂತರಾಗಿಬಿಡ್ತೇವೆ, ಛೇ ಈಗಿಂದ ಯಾಕೆ ನೆನಪಿನ ಸಾಯ್ಬೇಕು, ಸಾಯವತ್ತು ನೆನೆಸಿಬಿಟ್ರೆ ಆಗೋಯ್ತು. ದಿವಸ ನಾರಾಯಣ ಅಂತ ಕೂಗಿ ಸಾಯೋದಕ್ಕಿಂತ ಸಾಯ್ಬೇಕಾರೆ ಅಂದ್ಬಿಟ್ರೆ ಸಾಕಲ್ಲ, ಆ ಥರ ಯೋಚನೆ ಮಾಡ್ತೇವೆ. ಅಜಾಮಿಡ ಆ ಸ್ಟೇಜ್ ರೀಚ್ ಆಗ್ಬೇಕಾದ್ರೆ ಎಷ್ಟು ಜನ್ಮ ಸಾಧನೆ ಮಾಡಿದೆ ಅಂತ ಮರ್ತು ಬಿಡ್ತೇವೆ. ಅವನಂತೆ ಒಂದು ಕ್ಷಣಕ್ಕೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಅಂತೂ ದೇವರು ಎಷ್ಟು ಕಾಪಾಡ್ತಾನೆ ಅಂತ ಹೇಳೋದು ದೃಷ್ಟಾಂತ ಅದು ಒಂದು. ಆದ್ದರಿಂದ ಪರಮಾತ್ಮ ಅಚರಂ ಚರಮೇವಚ ಹಾಗಿದ್ದಾನೆ. ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ, ಅತ್ಯಂತ ಸೂಕ್ಷ್ಮ, ಅದನ್ನು ಪರಮಾತ್ಮ ತಿಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ಬ್ಯಾಕ್ಟೀರಿಯಾ ಇದೆ ನೋಡಿ, ಎಷ್ಟು ಮಿಲಿಯನ್ ಗಟ್ಟಲೆ ಇವೆ, ಒಂದು ಕಣ್ಣಿಗೆ ಕಾಣ್ಕೊಂಡ ಕಾಣೋದಿಲ್ಲ, ಒಂದೊಂದು ಕಾಣೋದಿಲ್ಲ, ಎಲ್ಲ ಸೇರಿಸಿದ್ರೆ ಕಾಣಬಾರ್ದೆ ಕೊನೆ ಪಕ್ಷ, ಒಂದೊಂದು ಬ್ಯಾಕ್ಟೀರಿಯಾ ಕಾಣೋದಿಲ್ಲ, ಎಲ್ಲ ಸೇರಿಸಿಬಿಟ್ರೆ ಆಗಲೂ ಕಾಣೋದಿಲ್ಲ. ಅಂದರೆ ಇಂಡಿವಿಜುವಲಿ ಇನ್ವಿಜಿಬಲ್ಲು, ಕಲೆಕ್ಟಿವ್ಲಿ ಇನ್ವಿಜಿಬಲ್ಲು. ಮತ್ತೆ ಅದು ನೋಡಬೇಕಾದ್ರೆ ಮೈಕ್ರೋಸ್ಕೋಪ್ ಇಲ್ಲದವ್ರು ನೋಡೋಕೆ ಆಗೋದೇ ಇಲ್ಲ. ಇನ್ನು ವೈರಸ್ಗಳು ಅದಕ್ಕಿಂತ ಭಾರಿ ಸೂಕ್ಷ್ಮ. ಮತ್ತೆ ವೈರಸ್ಗಳು ಬ್ಯಾಕ್ಟೀರಿಯಾಕ್ಕಿಂತ, ಒಂದು ಬ್ಯಾಕ್ಟೀರಿಯಾದ ಜಾಗದೊಳಗೆ ಮಿಲಿಯನ್ ಗಟ್ಟಲೆ ವೈರಸ್ ಇರ್ಬೋದು, ಅಷ್ಟು ಸೂಕ್ಷ್ಮ ವೈರಸ್ಗಳು. ಹೇಳ್ತಾರೆ ಆಚಾರ್ಯರು, ಜೀವ ಎಷ್ಟು ಮೈನ್ಯೂಟ್ ಗೊತ್ತಾ, ಒಂದು ವೈರಸ್ ಇರೋ ಜಾಗದೊಳಗೆ ಇನ್ಫೈನೈಟ್ ಜೀವರು ಇರ್ಬೋದು ಅಂತ, ಅಷ್ಟು ಸೂಕ್ಷ್ಮ ಜೀವ. ಪರಮಾತ್ಮನು ಅವನಿಗಿಂತ ಸೂಕ್ಷ್ಮ, ಒಬ್ಬೊಬ್ಬ ಜೀವರು ಒಳಗೆ ಪ್ಯಾಕ್ ಆಗ್ತಾರೆ ಪರಮಾತ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್, ಇದರ್ಥವಾದರೆ ಪರಮಾತ್ಮ ಎಲ್ಲರ ಒಳಗಿರ್ತಾನೆ ಎಂಬ ಮಾತು ಅರ್ಥವಾಗ್ತದೆ. ಎಲ್ಲರ ಹೊರಗಿದ್ದಾನೆ, ವ್ಯಾಪ್ತನಾದ್ದರಿಂದ, ಎಲ್ಲರ ಒಳಗಿರ್ತಾನೆ, ಸೂಕ್ಷ್ಮನಾದ್ದರಿಂದ. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ, ಇದು ಪರಮಾತ್ಮ. ದೂರಸ್ಥಂಚ ಅಂತಿಕೇಚ ಯತ್, ದೂರಸ್ಥಂಚ ಅಂತಿಕೇಚ ತತ್, ಪರಮಾತ್ಮ ತುಂಬ ದೂರ ಇದ್ದಾನೆ, ಪರಮಾತ್ಮ ತುಂಬ ಹತ್ತಿರ ಇದ್ದಾನೆ. ಎಷ್ಟು ಸುಲಭ ನೋಡಿ, ಅದು ಪರಮಾತ್ಮ ತುಂಬ ದೂರ ಇದ್ದಾನೆ, ತುಂಬ ಹತ್ತಿರ ಇದ್ದಾನೆ. ಹೊರಗೆ ಹುಡುಕಿ, ಆಕಾಶದ ಆಚೆ ಪರಮಾತ್ಮ ಇದ್ದಾನಾದ್ದರಿಂದ ಅವನಷ್ಟು ದೂರ ಯಾರೂ ಇಲ್ಲ, ಅಷ್ಟು ದೂರ ಇದ್ದಾನೆ. ಹತ್ತಿರನೋ ಉಚ್ಚಾಪಟ್ಟೆ ಹತ್ತಿರ ಇದ್ದಾನೆ, ನಮಗಿಂತ ದೇವ್ರ ಹತ್ರ ಅಂತ ನಮಗೆ ಇದು ಆಶ್ಚರ್ಯ. ನಮಗಿಂತ ದೇವ್ರ ಹತ್ರ, ನಮ್ಮ ದೇಹ ಇದೆ, ದೇಹದೊಳಗೆ ನಾವಿದ್ದೇವೆ, ದೇಹ ನಮಗೆ ದೂರ, ಇನ್ನು ಬಿಟ್ಟು ದೇವರಿದ್ದಾನೆ. ಮತ್ತೆ ಎಷ್ಟು ಹತ್ರ ಆಯ್ತು ಲೆಕ್ಕ ಹಾಕಿ, ಈಗ ನಮ್ಮ ದೇಹಕ್ಕಿಂತ ಹತ್ರ ಇದ್ದಾನೆ. ಅದಕ್ಕಿಂತ ಆಶ್ಚರ್ಯ ಏನು ಗೊತ್ತೇನು, ನಮ್ಮ ಒಳಗೆ ದೇವರಿದ್ದಾನೆ, ಇನ್ನೆಷ್ಟು ಹತ್ರ ಇರಬೇಕು ಲೆಕ್ಕ ಹಾಕಿ, ನಮ್ಮೊಳಗೆ ನಾವಿಲ್ಲ, ನಮ್ಮೊಳಗೆ ದೇವರಿದ್ದಾನೆ. ಅಂದ್ರೆ ದೇವರು ದೇವರಿರೋಷ್ಟು ಹತ್ತಿರ ಅಣ್ಣ ತಮ್ಮ ಬಂಧು ಬಳಗ ಇಲ್ಲ ಅಲ್ಲ, ನಮಗೆ ನಾವಿಲ್ಲ, ಅಷ್ಟು ಹತ್ರ ದೇವರಿದ್ದಾನೆ. ದೂರನೋ ಅವನಷ್ಟು ದೂರ ಯಾರೂ ಇಲ್ಲ. ಈ ಒಂದು ಮ್ಯಾಜಿಕ್ ದೇವರಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಈಶಾವಾಸ್ಯ ಉಪನಿಷತ್ ಅದೇ ಮಾತನ್ನು ಹೇಳುತ್ತೆ, ತದ್ದೂರೆ ತದ್ವಂತಿಕೆ ತದಂತರಶ್ಚ ಬಾಹ್ಯ ಸರ್ವಸ್ಯ ತದು ಬಾಹ್ಯಶ್ಚ ಸರ್ವತಃ, ಎಲ್ಲ ಉಪನಿಷತ್ತಿನ ಮಾತುಗಳು. ಆಚಾರ್ಯ ಬರೀತಾರೆ, ದೂರ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ದ್ವಾದಶ ಸ್ತೋತ್ರ 11ನೇ ಸ್ತೋತ್ರ. ದೂರ ದೂರ ತರಮ್ಯತ್ತು, ದೂರಕ್ಕಿಂತ ಭಾರಿ ದೂರ. ತದೇವ ಅಂತಿಕ ಮಂತಿಕಾತ್, ಹತ್ತಿರಕ್ಕಿಂತ ಹತ್ತಿರ ಪರಮಾತ್ಮ. ಆನಂದಶ್ಚ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಈಗ ಬ್ರಹ್ಮೇಂದ್ರಾದಿಗಳಿಂದ ವಂದಿತನಾದ ಪರಮಾತ್ಮನ ವಂದಿಸುತ್ತೇನೆ ಎನ್ನ ಮಾತನ್ನು ಉಪಯೋಗಿಸ್ತಾರೆ. ಅದಕ್ಕಿನ್ನು ಅನೇಕ ಅರ್ಥಗಳು ಉಂಟು. ದೂರಕ್ಕಿಂತ ದೂರ ಯಾರಿಗೆ? ಭಕ್ತಿ ಇಲ್ಲ ಅವರಿಗೆ ದೂರಕ್ಕಿಂತ ದೂರ ಪರಮಾತ್ಮ. ದೂರಕ್ಕಿಂತ ದೂರ ಭಕ್ತಿ ಇದೆ, ಹತ್ತಿರಕ್ಕಿಂತ ಹತ್ತಿರ. ಅದಕ್ಕೆ ಬರೀತಾರೆ ಅಭಕ್ತಾನಾಂ ದೂರ ದೂರತರಂ. ಭಕ್ತಾನಾಂ ಅಂತಿಕಾತ್ ಅಂತಿಕಂ, ಅಂದರೆ ಹತ್ತಿರಕ್ಕೆ ಹತ್ತಿರ, ದೂರಕ್ಕೆ ದೂರ. ಪಕ್ಕದ ಮನೆಯವರು ಭಾರಿ ದೂರ, ಪಕ್ಕದ ಮನೆಯವರೇ ಗೋಡೆ ಅಡ್ಡ. ಅದಕ್ಕೆ ಪುಣೆಯಲ್ಲಿ ಇನ್ನೂ ಜಗಳ ಆಡ್ತಿದ್ರು, ಗೋಡೆ ಅಡ್ಡ ಇದ್ದಿದ್ದು ಕ್ವಾಸಿ ಸ್ವಲ್ಪ ಪಾಪ ಅಷ್ಟು ದೂರ. ಮಗ ಫಾರಿನ್ನಲ್ಲಿ ಇರ್ತಾನೆ ಹತ್ರ, ಏನೋ ಮುಡುಗನ ಕರ ಬಂದು ಈಗ ಬಂದ್ಬಿಡುತ್ತೆ ಕೂಸು ಅಂದ್ಕೋತಾರೆ ಪಾಪ. 50 ವರ್ಷದ ಕೂಸು ತಕ್ಷಣ ಬಂದ್ಬಿಡುತ್ತೆ ಅಂತ ಅವ್ರ ಯೋಚನೆ ಪಾಪ. ಅದು 10,000 ಮೈಲು ದೂರ ಹತ್ರ ಅವನಿಗೆ, ಪಕ್ಕದ ಮನೆ ದೂರ. ಯಾಕೆ ಮೆಂಟಲಿ ಅಷ್ಟು ದೂರ ಇದ್ದಾರೆ ಅಂತ. ದೇವರು ಭಕ್ತರಿಗೆ ಭಾರಿ ಹತ್ತಿರ, ಅಭಕ್ತರಿಗೆ ಭಾರಿ ದೂರ. ದುರ್ಯೋಧನ ಕಟ್ಟಲಕ್ಕೋರ ಆಗಲೇ ಇಲ್ಲ ಕಟ್ಟಲಿಕ್ಕೆ, ಉಚ್ಚಾಪಟ್ಟೆ ದೂರ. ಯಶೋಧೆ ಕಟ್ಟಿಬಿಟ್ರೆ ಕೂಳಿತು ಕಟ್ಟಿ ಕೂತ್ಕೊಂಡ್ಬಿಟ್ಲು ಮೇಡಿ ಅಂತೇಳಿ. ಯಶೋಧೆ ಕಟ್ಟಿದ್ರೆ ಪರ್ವ ಕಟ್ಟಿಸ್ಕೊಂಡು ಬಿಟ್ಟ, ಯಾತಕ್ಕೆ ತುಂಬ ಹತ್ತಿರ ಯಶೋಧೆ. ಯಶೋಧೆಗೆ ಹತ್ತಿರ, ದುರ್ಯೋಧನನಿಗೆ ದೂರ. ಆದ್ದರಿಂದ ದೂರ ದೂರ ತರಮ್ಯತ್ತು ತದೇ ವಾಂತಿಕ ಮಂತಿಕಾತ್. ಭಗವದ್ಗೀತೆಯನ್ನು ಅದಕ್ಕೆ ಉಪನಿಷತ್ತು ಅಂತ ಕರೆದಿತ್ತು. ಭಗವದ್ಗೀತಾಸು ಉಪನಿಷತ್ಸು ದೂರಸ್ಥಂಚ ಅಂತಿಕೇ ಚತ್ ಅಂತಿಕೇ ಚತತ್. ಮುಂದೆ ಹೇಳ್ತಾರೆ ಪರಮಾತ್ಮನ ವ್ಯಾಪ್ತಿ ಇಷ್ಟಕ್ಕೆ ಮುಗಿಯೋದಿಲ್ಲ. ಅವಿಭಕ್ತಂ ವಿಭಕ್ತೇಶು ವಿಭಕ್ತ ವಿಭತ್ಯ ಸ್ಥಿತಂ. ಪರಮಾತ್ಮ ಇನ್ಹೇಗಿದ್ದಾನೆ ಅಂದರೆ ಅವಿಭಕ್ತಂ ವಿಭಕ್ತೇಶು. ವಿಭಕ್ತ ಅಂದರೆ ಡಿವೈಡೆಡ್ ಅಂತ ಅರ್ಥ. ತುಂಬ ಪದಾರ್ಥಗಳು ಉಂಟು, ಎಲ್ಲ ಭಿನ್ನ 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 ಪದಾರ್ಥಗಳು. ಪರಮಾತ್ಮ ಎಲ್ಲರೊಳಗಿದ್ದಾನೆ. ಮತ್ತೆ ಎಲ್ಲರ ಒಳಗೆ ಇದ್ದಾನೆ. ದುರ್ಯೋಧನಲ್ಲೂ ಪರಮಾತ್ಮ ಇದ್ದಾನೆ, ಭೀಮಸೇನಲ್ಲೂ ಪರಮಾತ್ಮ ಇದ್ದಾನೆ, ಕೌರವರಲ್ಲಿ ಪರಮಾತ್ಮ ಇದ್ದಾನೆ, ಪಾಂಡವರಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಹೇಗಿದ್ದಾನು ಗೊತ್ತೇನು? ವಿಭಕ್ತಮಿವಚ ಸ್ಥಿತಂ. ಪರಮಾತ್ಮ ಎಲ್ಲಿದ್ದರೂ ಕೂಡ ಪರಮಾತ್ಮನೇ, ನೋ ಚೇಂಜ್. ನೋಡೋರು ಹೇಗೆ ಕಾಣಿಸ್ತಾನೆ? ದುರ್ಯೋಧನಲ್ಲಿ ಪರಮಾತ್ಮ ಬೇರೆ, ಭೀಮನಲ್ಲಿ ಪರಮಾತ್ಮ ಬೇರೆ ಅಂತ ಕಾಣಿಸ್ತಾನೆ. ದುರ್ಯೋಧನ ಬೇರೆ, ಭೀಮ ಬೇರೆ, ಸಂಶಯನೇ ಇಲ್ಲ. ಅಲ್ಲಿ ಒಳಗಿರೋ ಪರಮಾತ್ಮ ಮಾತ್ರ ಒಂದೇ. ನಮ್ಮ ಜನ ಹೇಳೋದಿಲ್ಲ, ನಿಮ್ಮನೆ ಕರೆಂಟ್ ಹೋಯ್ತಾ, ನಿಮ್ಮ ಕರೆಂಟ್ ನಮ್ಮನೆಗೆ, ನಮ್ಮ ಕರೆಂಟ್ ರೀ, ನಿಮ್ದು ಹೋಗಿದೆ ನಮ್ದು ಹೋಗಿದೆ ಅಂತ ಹೇಳಿಬಿಡ್ತಾರೆ. ಇಬ್ಬರದ್ದು ಒಂದೇ ಕರೆಂಟ್ ಅಂತ ಹೇಳೋದಿಲ್ಲ, ಆ ಥರ ಕನೆಕ್ಷನ್ ಒಂದೇ ಅಲ್ಲ. ಕನೆಕ್ಷನ್ ಒಂದೇ, ಮನೆಯೊಳಗೆ ಒಂದೇ ಕನೆಕ್ಷನ್ನು. ಇಲ್ಲಿ ಹೀಟರ್ ಹಾಕಿರ್ತಾರೆ, ಸುಡ್ತಾ ಇರುತ್ತೆ, ಫ್ರಿಡ್ಜ್ ಒಳಗೆ ತಣ್ಣಗಿರುತ್ತೆ. ಡಿಫರೆಂಟ್ ಕ್ವಾಲಿಟಿ ಎಕ್ಸಿಬಿಟ್ ಮಾಡುತ್ತೆ. ಅಲ್ಲಿ ನೋಡಿದರೆ ಉರಿತಾ ಇದೆ, ಇಲ್ಲಿ ನೋಡಿದರೆ ತಣ್ಣಗೆ ಮಾಡ್ತಾ ಇದೆ. ಯಾತಕ್ಕಿದು? ಪರಮಾತ್ಮ ಯಾರ್ಯಾರೊಳಗೆ ಹೇಗಿರ್ತಾನೋ ಆ ರೀತಿ ಫಂಕ್ಷನ್ ಮಾಡಿಸ್ತಾ ಹೋಗ್ತಾ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಎಲ್ಲ ಮಾತು ನೋಡಿದರೆ ದೇವರನ್ನ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ. ವಂಡರ್ ಆಫ್ ಆಲ್ ವಂಡರ್ಸ್ ಅಂತ ಕರೀತಾರೆ. ಅದಕ್ಕೇನೆ ಅತ್ಯಾಶ್ಚರ್ಯಕರ ಅಂತ ಪರಮಾತ್ಮನ ಹೆಸರು. ತುಂಬಾ ಆಶ್ಚರ್ಯದ ವಸ್ತು ಯಾತಕ್ಕೆ ನೋಡಬೇಕು ಅಂದರೆ ನೋಡೋದು ತಪ್ಪಲ್ಲ, ಅಲ್ಲಿ ಎಂಡ್ ಆಗಬಾರ್ದು. ಇದ್ರ ಮೇಲೆ ಪರಮಾತ್ಮ ಇದೆ ಅಂತ ತಿಳ್ಕೊಂಡ್ರೆ ಆಗೋಯ್ತು. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಇದೆ, ಅದು ಯೂನಿವರ್ಸಲ್ ವಂಡರ್ ಪರಮಾತ್ಮ ಒಬ್ಬನೇ, ಅವನಿಂತ ವಂಡರ್ಫುಲ್ ಯಾರೂ ಇಲ್ಲೇ ಇಲ್ಲ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಶ್ಚಿತ್. 2ನೇ ಅಧ್ಯಾಯದಲ್ಲೇ ಬಂದಿದೆ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ದೇವ್ರ ಬಗ್ಗೆ ಫೈನಲ್ ರಿಮಾರ್ಕ್ ಏನಂತ ಹೇಳಬೇಕು ಅಂದ್ರೆ ಆಶ್ಚರ್ಯ ಅಷ್ಟೇ. ಕೆಲವೆಲ್ಲ ಆಶ್ಚರ್ಯ, ಇನ್ನೊಂದು ಕಂಡ ಕಡಿಮೆ ಆಗಿಬಿಡುತ್ತೆ, ಅದ್ರ ಮುಂದೆ ಅಲ್ಲ ಬಿಡಿ ಅಂತ ಹೇಳ್ತಾನೆ. ಕೆರೆ ಆಶ್ಚರ್ಯ, ಸಮುದ್ರ ನೋಡಿದ ಮೇಲೆ ಕೆರೆ ಕತೆ ಮುಗಿದೋಯ್ತು. ಆದರೆ ದೇವರನ್ನು ನೋಡಿದ ಮೇಲೆ ಮಾತ್ರ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ, ಎಂಡ್ಲೆಸ್ ಹೋಗ್ತಾನೆ ಇರಬೇಕಾಗಿ. ಅವಿಭಕ್ತಂ ವಿಭಕ್ತೇಶು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ ಭೂತಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ಪರಮಾತ್ಮನ ಸಾಮರ್ಥ್ಯ ಏನು ಗೊತ್ತಾ? ಎಲ್ಲ ಪ್ರಾಣಿಗಳನ್ನು ಧರಿಸಿದ್ದಾನೆ, ಬದುಕಿಸಿದ್ದಾನೆ. ಗ್ರಸಿಷ್ಣು ಎಲ್ಲ ನಾಶ ಮಾಡಿಬಿಡ್ತಾನೆ. ಪ್ರಭ ವಿಷ್ಣು ಮತ್ತೆ ಸೃಷ್ಟಿ ಮಾಡ್ತಾನೆ. ಇಡಬಲ್ಲ, ನಾಶ ಮಾಡಬಲ್ಲ, ಮತ್ತೆ ಸೃಷ್ಟಿ ಮಾಡಬಲ್ಲ. ಕೆಳಗಿರ್ತಾರೆ, ಕೆಡಿಸಿಬಿಟ್ಟು ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಒಮ್ಮೆ ಹಾಳು ಮಾಡಿತೋ, ಮುರಿದು ಬಿಟ್ಟರೋ, ಕೃಷ್ಣಾರ್ಪಣ ಹೋಯ್ತು, ಆ ಕಡೆ ಕತೆ ಮುಗೀತು. ಎಷ್ಟು ಜನ ಹೇಳ್ತಿರ್ತಾರೆ, ಈ ಟೂತ್ಪೇಸ್ಟ್ ಹೊರಗೆ ಬಂದರೆ ಒಳಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಇನ್ನೇನು ಜಗ ಸೃಷ್ಟಿ ಮಾಡ್ತಾನೆ ಮನುಷ್ಯ. ಭಾರಿ ಕಷ್ಟಪಡ್ತಿರ್ತಾರೆ, ಭಾರಿ ಇಂಪಾಸಿಬಲ್ ಥಿಂಗ್ ಅಂದರೆ ಕತೆ ಮುಗೀತು. ಹೊರಗೆ ಬಂದರೆ ಒಳಗೆ ಹೋಗೋದೇ ಇಲ್ಲ, ಆಯ್ತು. ದೇವ್ರು ಹಾಗಲ್ಲ, ಇಡೀ ಜಗತ್ತನ್ನು ನಾಶ ಮಾಡ್ತಾನೆ, ಇಡೀ ಜಗತ್ತನ್ನು ಹಾಗೆ ಸೃಷ್ಟಿ ಮಾಡಿರ್ತಾನೆ. ಏನು ಮ್ಯಾಜಿಕ್ ಇದು ಒಂದು. ಅದಕ್ಕೆ ಹೇಳ್ತಾರೆ ಶಾಸ್ತ್ರ, ಹೇಳ್ಬೋದು, ಒಳ್ಳೆ ತಮಾಷೆ ಹೇಳೋದು. ನೀನು ಯಾರು ಬೇಕಾದ್ರೂ ಕೊಲ್ಲು, ಪ್ರೊವೈಡೆಡ್ ಮತ್ತು ಬದುಸಕ್ಕೆ ಬರೋಗಿದ್ರೆ ಅಂತ ಹೇಳ್ತಾರೆ. ಯಾರು ಬೇಕಾದ್ರೂ ಕೊಲ್ಲು, ಡೋಂಟ್ ವರಿ, ಇಮೇಲೆ ಬದುಕಬೇಕು ಮತ್ತೆ, ಇಲ್ಲಾಂದ್ರೆ ಕೊಲ್ಲಕ್ಕೆ ಹೋಗಬೇಡ. ಯಾವನಿಗೆ ಬದುಕಿಸೋ ಶಕ್ತಿ ಇಲ್ಲ ಅವನಿಗೆ ಕೊಲ್ಲೋ ಹಕ್ಕಿ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ಬದುಕಿಸೋ ಶಕ್ತಿ ಇಲ್ಲ ಅವ್ನು ಕೊಲ್ಲೋ ಹಕ್ಕಿ ಇಲ್ಲ. ಇವತ್ತು ನಮ್ಗೆ ಯಾರಿಗೂ ಹಕ್ಕಿಲ್ಲ, ಯಾಕೆ ನಾವು ಯಾರು ಬದುಕಕ್ಕೆ ಬರೋದಿಲ್ಲ, ನಾವು ಬದುಕಲಿಕ್ಕೆ ಬರೋದಿಲ್ಲ, ಇನ್ನು ಬದುಕೋದೇನು ಬಂತೀವಿ ಮತ್ತೆ. ಆದ್ದರಿಂದ ಸಿಂಪಲ್ ಆನ್ಸರ್ ಅದು ಒಂದು. ಮಕ್ಕಳು ಮನೆಗೇನೋ ಆಟ ಸಾಮಾನು ತಂದಿರ್ತಾರೆ ತಂದೆ, ಮಗಳು ಕೊಡ್ಲಕ್ಕೆ ಹೋಗ್ತಾರೆ, ಆಡ್ತಾ ಇರುತ್ತೆ ಮಗು, ನೋಡ್ಲಕ್ಕೆ ಹೋಗ್ತಾರೆ, ಹೊಡೆದು ಹಾಕಿಬಿಡ್ತಾರೆ ತಕ್ಷಣ. ಭಾರಿ ಸಿಟ್ಟು ಬಂದ್ಬಿಡುತ್ತೆ ಮಗುವಿಗೆ, ಅಪ್ಪನ ಹೊಡೆದು ಬಿಡುತ್ತೆ ಪಟ ಪಟ, ಅವ್ನು ತಂದ್ಕೊಂಡು ಬಿಟ್ಟು ಹೊಡೆದು ಬಿಡುತ್ತೆ. ಯೋಚನೆ ಇನ್ನೊಂದು ತಂದ್ಕೊಡ್ತಾರೆ, ಮಗು ಹ್ಯಾಪಿಯಾಗಿ ಖುಷಿಯಾಗಿಬಿಡುತ್ತೆ, ಯೋಚನೆ ಇಲ್ಲ. ತಂದು ಕೊಟ್ಬಿಟ್ಟ ಸರಿ, ಕೊಡದೆ ಹಾಗೆ ಇದ್ರೆ ಹೊಡಿತಾನೆ ಇರುತ್ತೆ ಸಿಟ್ಟು, ಅಳುತ್ತೆ ಹೊಡೆಯುತ್ತೆ, ಅಳುತ್ತೆ ಹೊಡೆಯುತ್ತೆ. ತಂದೆ ಏನ್ ಮಾಡ್ತಾನೆ, ಯಾವುದೋ ಒಂದು ಬಿಚ್ಚು ಬಿಡ್ತಾರೆ, ಮತ್ತೆ ಮಗು ಹಾಕ್ಲಿಕ್ಕೆ ಬರೋದು, ಸಿಟ್ಟು ಬಂದ್ಬಿಡೋದು, ಅಳ್ಳಕ್ಕೆ ಶುರು ಮಾಡೋದು, ಮತ್ತೆ ಹೊಡಲಿಕ್ಕೆ ಶುರು ಮಾಡೋದು. ತಂದೆ ಸ್ವಲ್ಪ ಬಾಯಿಲಿಂದ ಮತ್ತೆ ಹಾಕಿಬಿಡ್ತಾರೆ, ಹೋಗಿ ಖುಷಿನೋ ಖುಷಿ, ಮತ್ತೆ ಅಪ್ಪ ಹಾಕಿ ಕೊಟ್ಬಿಟ್ಟ ಅಂತ ಹೇಳಿಬಿಟ್ಟು ನೋಡಿ, ಅವನಿಗೆ ಹಾಕ್ಲಕ್ಕೂ ಬಂತು ತೆಗಲಕ್ಕೂ ಬಂತು. ಇವತ್ತು ಮನುಷ್ಯನ ಜಿತಿಮಿತಿಗಳೇನು ಗೊತ್ತಾ, ಕೊಲ್ಲಬೇಕು ಅಂತ ಹೋಗ್ತಾನೆ ಕೊಲ್ಲೋದಕ್ಕಾಗೋದಿಲ್ಲ, ಕೊಂದು ಬದಸಕ್ಕೆ ಹೋಗ್ತಾನೆ ಬದಸಕ್ಕೂ ಆಗೋದಿಲ್ಲ. ಪರಮಾತ್ಮ ಹಿಂದೆ ಹೇಳಿದ್ದಾನೆ, ಎಶ್ಚೈನಂ ಮನ್ಯತೆ ಹತಂ ಉಭೌತೌ ನಿಜಾನೀತ ನ ಬಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಇನ್ನು ಕೊಲ್ಲೋ ಶಕ್ತಿನೂ ಇಲ್ಲ, ಬದುಸೋ ಶಕ್ತಿನೂ ಇಲ್ಲ, ದೇವರು ಎಲ್ಲ ಶಕ್ತಿನೂ ಉಂಟು. ಧಾತಾ ಯಥಾಪೂರ್ವಂ ಅಕಲ್ಪಯತ್ ಭೂತಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ದೇವರ ಸಾಮರ್ಥ್ಯ ಅರ್ಥ ಮಾಡ್ಕೊಂಡು ಬಿಟ್ರೆ ನಮಗೆ ಭಾರಿ ಆಶ್ಚರ್ಯ, ಭಕ್ತಿ ಎರಡೂ ಜಾಸ್ತಿ ಆಗ್ತದೆ. ಸಂಜಯ ಧೃತರಾಷ್ಟ್ರನಿಗೆ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಬಂದಿದ್ದನ್ನು ಹೇಳ್ತಾ ಇದ್ದಾನೆ, ಕೃಷ್ಣನ ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲೊಂದು ಮಾತು ಹೇಳ್ತಾನೆ ಸಂಜಯ, ಭಾಳ ಚೆನ್ನಾಗಿ ಹೇಳ್ತಾನೆ ಸಂಜಯ. ಕೃಷ್ಣ ಯಾರು ಗೊತ್ತೇನೆ ನಿನಗೆ ಧೃತರಾಷ್ಟ್ರ, ಕೃಷ್ಣನ ಸಾಮರ್ಥ್ಯ ಏನು ಗೊತ್ತೇನು? ಅವನು ನಾಶ ಮಾಡಬೇಕಾದ್ರೆ ಯುದ್ಧ ಮಾಡಬೇಕಾಗಿಲ್ಲ, ಅವನು ಚಕ್ರ ಸಂಖ್ಯೆ ಹಿಡ್ಕೋಬೇಕಾಗಿಲ್ಲ, ಸೈನ್ಯ ತರಬೇಕಾಗಿಲ್ಲ, ಇಡೀ ಜಗತ್ತನ್ನು ಹೇಗೆ ನಾಶ ಮಾಡಬಲ್ಲ ಗೊತ್ತಾ ಕೃಷ್ಣ ಅಂತ ಹೇಳ್ತಾನೆ ಸಂಜಯ. ಭಸ್ಮಕುರಿಯಾತ್ ಜಗದಿದಂ ಮನಸೈವ ಜನಾರ್ದನ, ಸಂಜಯನ ಮಾತಿ. ಭಸ್ಮಕುರಿಯಾತ್ ಜಗದಿದಂ ಮನಸೈವ ಜನಾರ್ದನ, ಕೃಷ್ಣ ಮನಸ್ಸು ಮಾಡಿದ್ರೆ ಜಗತ್ತು ಸುಟ್ಟು ಬೂದಿ ಮಾಡ್ತಾನೆ, ಬೇಕಾ ಇಡೀ ಜಗತ್ತನ್ನ. ಹಪ್ಪಳ ಸುಳ್ಳಕ್ಕೆ ಬರೋದಿಲ್ಲ ಮನುಷ್ಯನಿಗೆ, ಚಪಾತಿ ಹತ್ತ ಬಂದು ಸುತ್ತಿರ್ತಾನೆ ಪಾಪ. ಇಡೀ ಜಗತ್ತನ್ನ ಬೂದಿ ಮಾಡಬಲ್ಲ ಕೃಷ್ಣ ಸಂಕಲ್ಪ ಮಾತ್ರದಿಂದ, ಮನಸೈವ. ಎಷ್ಟು ಸಾಮರ್ಥ್ಯ ಹಬ್ಬ ಅಂತ ಕೇಳಿದರೆ ಧೃತರಾಷ್ಟ್ರ ಹಾಗೆ ಯೋಚನೆ ಮಾಡ್ತಿರು, ಇಡೀ ಜಗತ್ತನ್ನು ಭಸ್ಮ ಮಾಡಬಲ್ಲ, ಅಷ್ಟೇ ಅಲ್ಲ ಇಮ್ಮಿಡಿಯೇಟ್ಲಿ ಮತ್ತೆ ಹಾಗೆ ಇಡಬಲ್ಲ ತಂದು ಅಂತ ಹೇಳಿದ್ದ. ಇಡೀ ಜಗತ್ತನ್ನು ನೆಕ್ಸ್ಟ್ ಮೊಮೆಂಟ್ ಫುಲ್ ಹಾಗೆ ಇರಬೇಕು, ಚೇಂಜ್ ಆಗಬಾರದು. ಏನು ಶಕ್ತಿ ಪರಮಾತ್ಮನ ಶಕ್ತಿ ಇದು! ಮಾರ್ಕಂಡೇಯ ರೀತಿ ಕಾಣ್ತಾರೆ ಭಾಗವತ ಪುರಾಣದಲ್ಲಿ ಬರುತ್ತೆ, ಇಡೀ ವಿಶ್ವವನ್ನ, ವಿಶ್ವದ ಪ್ರಳಯವನ್ನು ಕಾಣ್ತಾರೆ, ವಿಶ್ವದ ಸೃಷ್ಟಿಯನ್ನು ಕಾಣ್ತಾರೆ. ಈ ದೇವರ ಮಹಿಮೆ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ, ಲಯನೂ ಮಾಡ್ತಾನೆ, ಏನೇನೋ ಮಾಡಿಬಿಡ್ತಾನೆ ಅಂತ ಕೇಳಿದ್ರೆ ಏನೇನೋ ಮಾಡೋದಿಲ್ಲ, ಅವನು ಮಾಡಿದಾಗ ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗೆ ಮಾಡ್ತಾನೆ. ಆದ್ದರಿಂದ ಜನ್ಮಾದ್ಯಶ್ಯ ಯತಃ ದೇವರ ಮಹಿಮೆ. ಭಸ್ಮಕುರಿಯ ಜಗದಿದಂ ಮನಸೈವ ಜನಾರ್ದನ, ಅದೆಲ್ಲ ಹೇಳೋದಕ್ಕೋಸ್ಕರ. ಭೂತಭರ್ತೃಚ ತಜ್ಞೇಯಂ ಗ್ರಸಿಷ್ಟು ಪ್ರಭ ವಿಷ್ಣುಚ, ಮುಂದೆ ಹೇಳ್ತಾರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ದೇವರ ಮಹಿಮೆ ಇನ್ನೊಂದು ಮುಖ ಇದೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಜ್ಯೋತಿಷಗಳು ಇರುತ್ತಲ್ಲ, ಸೂರ್ಯಾದಿ ಜ್ಯೋತಿಷಗಳು ಉಂಟಲ್ಲ, ಅದಕ್ಕೆಲ್ಲ ಬೆಳಕೊಂಡನು ಪರಮಾತ್ಮನೇ. ಇವತ್ತು ಜ್ಯೋತಿಷಗಳು ಅಂತ ಏನೇನಿದೆ, ಎಲ್ಲ ಜ್ಯೋತಿಷಗಳ ಮೇಲೆ ಪರಮಾತ್ಮ ಇದ್ದಾನೆ, ಎಲ್ಲ ಜ್ಯೋತಿಗಳ ಒಳಗಿದ್ದ ಅವನೇ ಬೆಳಗ್ತಾ ಇದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ, ಇವು ಎಲ್ಲ ಜ್ಯೋತಿಗಳಿಗಿಂತ ಹೆಚ್ಚು ಜ್ಯೋತಿ ಅವನದು. ಎಲ್ಲ ಜ್ಯೋತಿಗಳ ಒಳಗೆ ಅವನಿದ್ದು ಬೆಳಗ್ತಾನೆ, ಎರಡೆರಡು ಕೆಲಸ ಮಾಡ್ತಾನೆ. ಅವನ ಬೆಳಕು ಯಾವ ಸೂರ್ಯಚಂದ್ರರಿಗೂ ಇಲ್ಲ, ಸೂರ್ಯಚಂದ್ರ ಕೂಡ ಬೆಳಕು ಅವನಿಂದ ಬಂದಿದ್ದು. ಮತ್ತೆ ಎರಡೆರಡು ಪರಮಾತ್ಮನ ಹಿರಿಮೆ ಮುಂದೆ ಬರುತ್ತೆ. ನತದ್ಭಾಸ ಹೇಳಬೇಕಾದ್ರೆ ಎತ್ತಂದ್ರಮಸಿ ಹೆಚ್ಚಾಗ್ನವು ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳಿ ಹೇಳುತ್ತಾನೆ. ಎಲ್ಲ ಜ್ಯೋತಿಷಗಳ ಜ್ಯೋತಿಷ್ಠವನಾಗಿದ್ದಾನೆ. ತಮಸ ಪರಮುಚ್ಚತೆ, ಪರಮಾತ್ಮನಿಗೆ ಕತ್ತಲೆಯ ಪ್ರಸಂಗನೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಈ ಸೂರ್ಯನಿಗೆ ಗ್ರಹಣ ಉಂಟು, ಪರಮಾತ್ಮನಿಗೆ ಅದೇನೂ ಇಲ್ಲ. ಪುಣ್ಯ ಸೂರ್ಯಗ್ರಹಣ ಚಂದ್ರಗಳಿದ್ದಾಗೆ ರಾಮಗ್ರಹಣ ಕೃಷ್ಣಗ್ರಹಣ ಅಂತ ಎಲ್ಲೆಂದೂ ಇಲ್ಲ. ಪರಮಾತ್ಮನ ಹಿಡಿಯೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದರಿಂದಾಗಿನೆ ತಮಸ ಪರಮುಚ್ಚತೆ, ಈ ಅಬೌ ಡಾರ್ಕ್ನೆಸ್ ಅಂತ ಅರ್ಥ. ಅಬೌ ಡಾರ್ಕ್ನೆಸ್ ಅದು ಡಾಕ್ಟರ್ ಟಚ್ ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮನನ್ನು. ತಮಸಃ ಪರಮುಚ್ಚತೆ, ತುಂಬ ಅರ್ಥ ಉಂಟು ಅದಕ್ಕೆ. ತಮಸ್ಸು ಎಂಬುದಕ್ಕೆ ತಮಸ್ಸು ಕತ್ತಲೆ, ಪರಮಾತ್ಮ ಕತ್ತಲೆಯ ಮೇಲಿದ್ದಾನೆ ಅಂದರೆ ಅವನು ಎಂದೂ ಕತ್ತಲೆ ಇಲ್ಲ ಅಂತ ಅರ್ಥ. ಎರಡನೇದಾಗಿ ಕತ್ತಲೆ ಪರಮಾತ್ಮನಿಗಿಲ್ಲ. ಅದೇ ಪರಮಾತ್ಮ ಏನು ಮಾಡ್ತಾನೆ, ಜಯದ್ರಥನ ಸಂಹಾರದ ಕಾಲಕ್ಕೆ ಸೂರ್ಯನ ಡಲ್ ಮಾಡಿಬಿಡ್ತಾನೆ ಕೃಷ್ಣ, ಸೂರ್ಯನ ಟೋಟಲಿ ಬ್ಲಾಕ್ ಮಾಡಿ ಹಾಕಿಬಿಡ್ತಾನೆ. ಆ ರೀತಿ ಪರಮಾತ್ಮನ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತಮಸ ಪರಮುಚ್ಚತೆ, ತಮಸ್ಸಿಗೆ ಇನ್ನೊಂದು ಅರ್ಥ ಅಜ್ಞಾನ ಅಂತ ಅರ್ಥ. ಆ ಪರಮಾತ್ಮನ ಎಂದೂ ಅಜ್ಞಾನ ಇಲ್ಲವೇ ಇಲ್ಲ, ಸದಾ ಸರ್ವಜ್ಞನಾಗಿದ್ದಾನೆ. ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅಷ್ಟು ಮೇಲಿದ್ದಾನೆ. ಇನ್ನೊಂದರ್ಥ ತಮಸ್ ಅಂದರೆ ದುರ್ಗಾದೇವಿ ಅಂತ ಅರ್ಥ. ಶ್ರೀ ಭೂ ದುರ್ಗಾ, ಸತ್ವಗುಣ ರಜೋಗುಣ ತಮೋಗುಣ, ಮೂರು ಗುಣಗಳಿಗೆ ಮಹಾಲಕ್ಷ್ಮಿಯ ಮೂರು ರೂಪಗಳು ಅಭಿಮಾನಿ ರೂಪಗಳು. ತಮಸ ಪರಮುಚ್ಚತೆ, ಮಹಾಲಕ್ಷ್ಮಿಗಿಂತ ಪರಮಾತ್ಮ ಮೇಲಿದ್ದಾನೆ. ಮಮಯೋನಿ ರಪ್ಸು ಅಂತಃಸಮುದ್ರೆ ಅಂತ ಮಹಾಲಕ್ಷ್ಮಿನೇ ಹೇಳ್ತಾರೆ ವೇದದೊಳಗೆ. ಆದ್ದರಿಂದ ಅವರ ಮೇಲಿದ್ದಾನೆ ಪರಮಾತ್ಮ. ಇದೆಲ್ಲ ಅರ್ಥ ಮಾಡಿಕೊಂಡ ದೇವರ ಮಹಿಮೆ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೆ. ಅರ್ಜುನ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಈ ರೀತಿ ಪರಮಾತ್ಮ ಜ್ಞಾನನಾಗಿದ್ದಾನೆ, ಜ್ಞಾನಗಮ್ಯನಾಗಿದ್ದಾನೆ, ಜ್ಞೇಯನಾಗಿದ್ದಾನೆ. ಅಷ್ಟೇ ಅಲ್ಲ, ಸರ್ವೇ ಸರ್ವ ಹೃದಯ ನಿಷ್ಠ, ಸರ್ವತ್ರ ನಿಷ್ಠಿತ ಪರಮಾತ್ಮ, ಸರ್ವತ್ರ ಪ್ರವೇಶ ಮಾಡಿದ್ದಾನೆ. ಹೃದಯ ಸರ್ವಸ್ಯ ವಿಷ್ಠಿತ, ಮುಂದಿನ ಮಾತು. ಇಂಥ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಎಲ್ಲರ ಹೃದಯದೊಳಗೆ ಕೂತಿದ್ದಾನೆ. ಇಷ್ಟೊತ್ತು ಹೇಳಿದರು ಒಳಗಿದ್ದಾನೆ ಅಂತೇಳಿ. ಒಳಕೂಡ ಎಲ್ಲಿದ್ದಾನೆ, ಸರ್ವಸ್ಯ ಹೃದಯ ವಿಷ್ಠಿತ, ಎಲ್ಲರ ಹೃದಯದೊಳಗೆ ಇದ್ದಾರೆ. 18 ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಈ ಮಾತಿಗೆ ವಿವರಣೆ. ಮಧ್ವಾಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಅಂದರೆ ಅವರು ಏನು ಅರ್ಥವನ್ನು ಬರೀತಾರೆ ಎಲ್ಲ ಗೀತೆಯಲ್ಲೇ ತೋರಿಸ್ತಾ ಹೋಗ್ತಾರೆ, ಎಲ್ಲೆಲ್ಲಿ ಬಂದಿದೆ ಒಂದು ಹೇಳ್ತಾ ಹೋಗ್ತಾರೆ, ಕನ್ಫ್ಯೂಷನ್ ಚಾನ್ಸೇ ಇರೋದಿಲ್ಲ. ಭಗವಂತನ ಮಾತುಗಳನ್ನು ಭಗವಂತನ ಮಾತುಗಳಲ್ಲೇ ವಿವರಣೆ ಕೊಟ್ಟುಬಿಟ್ರೆ ಗೊಂದಲ ಎಲ್ಲಿರುತ್ತಾಗ. ಈ ರೀತಿ ಇಂಟರ್ನಲ್ ಎವಿಡೆನ್ಸ್ ಕೊಟ್ಟು ಅರ್ಥ ಮಾಡೋದು ಮಧ್ವಾಚಾರ್ಯರ ಭಾಷೆಗಳ ಅಸಾಧಾರಣವಾದ ಹಿರಿಮೆ. ಇದಕ್ಕೆ ಅದೊಂದು ದೃಷ್ಟಾಂತ ಇದೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅರ್ಜುನ ಇಷ್ಟು ಹೇಳಿದ್ದೇನೆ ಅರ್ಥವಾಯ್ತಲ್ಲ, ಪ್ರಕೃತಿ ಕ್ಷೇತ್ರಂ ಜ್ಞಾನಂ ತಥಾ ಜ್ಞೇಯಂ ಎಷ್ಟು ದಿದಿ ಹೇಳಿದೆ. ಇದನ್ನು ಯಾರು ತಿಳ್ಕೊಂಡ್ಬಿಡ್ತಾರೋ ಅವನ್ನೆಲ್ಲ ನನ್ನ ಬಳಿಗೆ ಬರ್ತಾನೆ ಅಂತ ಪರಮಾತ್ಮ ಹೇಳುತ್ತಾನೆ. ಇವತ್ತು ಹೊತ್ತಾಗಿದೆ, ನಾಳೆಯ ದಿವಸ ಮುಂದಿನ ಭಾಗ, ನಾಳೆಯ ದಿವಸ ಮುಂದಿನ ಪರಮಾತ್ಮನ ಮಹಿಮೆಯ ಭಾಗ, ಪರಮಾತ್ಮನ ಉಪಾಸನೆಯ ಕ್ರಮ, ಅವನ ವ್ಯಾಪ್ತಿಯ ಕ್ರಮವನ್ನು ಹೇಳ್ತಾರೆ. ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾರೆ. ನಾಳೆ ನಾಡಿದ್ದು, ನಾಡಿದ್ದೆ ಪ್ರವಚನ ಮಾಲಿಕೆಯ ಕೊನೆ. ಇನ್ನು 16 ಶ್ಲೋಕ ಇದೆ ಹೇಳಬೇಕಾದ, ಆಗತ್ತೇನು ಯೋಚನೆ ಇಲ್ಲ. ನಾಳೆ 2 ದಿವಸ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಭಗವಂತ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನಸತ್ತನ್ನಾಸದುಚ್ಯತೆ. ಇಲ್ಲಿಂದ ಪ್ರಾರಂಭ ಮಾಡಿ ಈ ಭಗವತ್ತತ್ವದ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ದೇವರು ಎಷ್ಟು ವಿಶಿಷ್ಟನಾದವನು, ಎಷ್ಟು ವಿಲಕ್ಷಣ, ಎಷ್ಟು ವಿಚಿತ್ರವಾದಂಥ ಶಕ್ತಿ ಸಂಪನ್ನ, ಎಷ್ಟು ಅಗಾಧ ಮಹಿಮಾ ಮೊದಲಾದ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ಇವತ್ತು ದೇವರು ಅಂತ ತಿಳ್ಕೊಂಡ ಜನಗಳಿಗೆ ಈ ಕಲ್ಪನೆಯೇ ಇಲ್ಲ. ದೇವರನ್ನು ತೀರ ಸೀಮಿತ ಹಂತದಲ್ಲಿ ಮಾತ್ರ ನೋಡಿ ಜನ ತಿಳ್ಕೊಂಡಿರ್ತಾರೆ. ದೇವರಿಗೆ ನಮ್ಮಂತೆ ಕಾಮ, ಕ್ರೋಧ, ಲೋಭ ಎಲ್ಲವನ್ನು ಗಂಟು ಹಾಕ್ತಾರೆ. ದೇವರು ಏನನ್ನೋ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿ ಒಬ್ಬ ಸಾಮಾನ್ಯವಾದಂಥ ವ್ಯಾಪಾರೀಕರಣದ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಯಾವುದು ನಿಜವಾದ ಭಗವಂತನ ಚಿತ್ರ ಅಲ್ಲ. ಭಗವದ್ಗೀತೆಯಲ್ಲಿ ಬಂದಂಥ ಭಗವಂತನ ಚಿತ್ರವೇ ನಿಜವಾದ ಚಿತ್ರ. ಆ ಹಿನ್ನೆಲೆಯಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃಚ. ಹೀಗೆಲ್ಲ ತನ್ನ ಪರಿಚಯವನ್ನು ಪರಮಾತ್ಮ ತಾನೇ ಮಾಡಿಕೊಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ದೇವರನ್ನು ನೋಡಿದರೆ ಆಗ ದೇವರ ಚಿತ್ರ ಅಂದರೆ ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಸಮುದ್ರ ಅಂದ ತಕ್ಷಣ ಅರ್ಥ ಆಗುತ್ತೆ, ಬೆಟ್ಟ ಅಂದರೆ ಅರ್ಥ ಆಗುತ್ತೆ, ನದಿ ಅಂದರೆ ಅರ್ಥ ಆಗುತ್ತೆ, ದೇವರು ಅಂದರೆ ಅರ್ಥನೇ ಆಗೋದಿಲ್ಲ. ಅದು ವಿಶೇಷ. ಯಾವುದೋ ಒಂದು ಮಂಕು ಕವಿದ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಹೊರತು ದೇವರನ್ನು ಆ ರೀತಿ ಯೋಚನೆ ಮಾಡಿದ್ರಲ್ಲ. ದೇವರು ಅಂದರೆ ಗುಡಿ, ಗುಡಿ ಅಂದರೆ ವಿಗ್ರಹ, ವಿಗ್ರಹದಲ್ಲಿ ದೇವರು ಸನ್ನಿಧಾನ ಇದೆ ಹೊರತು ಅಷ್ಟೇ ದೇವರಲ್ಲ. ಮತ್ತೆ ವಿಗ್ರಹದ ಸೈಜ್ ದೇವರ ಸೈಜ್ ಅಲ್ಲ. ವಿಗ್ರಹದಲ್ಲಿ ದೇವರಿರೋದು ನಿಜ, ಆದರೆ ವಿಗ್ರಹವೇ ದೇವರಲ್ಲ. ಅದು ಮುಖ್ಯವಾದ ಮಾತು. ವಿಗ್ರಹವೇ ದೇವರಲ್ಲ, ವಿಗ್ರಹದ ಸೈಜೆ ದೇವರ ಸೈಜ್ ಅಲ್ಲ. ಇದನ್ನೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಅದನ್ನು ಅರ್ಥ ಮಾಡಿಕೊಡೋಕೆ ಒಂದು ಚಿತ್ರ ಇದ್ದಾಗಷ್ಟೇ. ಫೋಟೋ ತೋರಿಸ್ಬಿಟ್ಟು ವ್ಯಕ್ತಿ ಅಂತ ಹೇಳಿದರೆ ಹಾಗೋ, ಇಷ್ಟೇ ಫೋಟೋ ತೋರಿಸ್ತಾರೆ ವ್ಯಕ್ತಿ ಅಷ್ಟೇ ಇರ್ತಾನೇನು, ಅಷ್ಟು ಎಂತ ಎಷ್ಟು ಕುಳ್ಳನೂ ಅಷ್ಟು ಚಿಕ್ಕದಿರಲು ಸಾಧ್ಯ ಇಲ್ಲ. ಅಂದಮೇಲೆ ನೋಡಿ ನಮ್ಮ ಅರ್ಥ ಆಯ್ತು ಅಂತ ಬಂದು ನೋಡಿದ ತಕ್ಷಣ ಓ ಅರ್ಥ ಆಯ್ತು ನಮಗೆ, ನೋಡಿದ್ರೆ ಫೋಟೋ ಹೇಗಿದೆ ಅಂತ ತೋರಿಸಿದ ತಕ್ಷಣ ಅರ್ಥ ಆಯ್ತು ಅಂತ ಹೇಳಿಬಿಡ್ತಾನೆ. ಆನೆ ಫೋಟೋ ಇಷ್ಟೇ ಎಷ್ಟು ತೋರಿಸ್ತಾರೆ, ಆನೆ ಅರ್ಥ ಆಗುತ್ತೆ ಸಿಂಹದ ಫೋಟೋ. ಅವೆಲ್ಲ ಯಾತಕ್ಕೋಸ್ಕರ? ಅದನ್ನ ಅರ್ಥ ಮಾಡಿಕೊಡ್ಲಿಕ್ಕೆ ಹೊರತು ಆ ಫೋಟೋನೇ ಹೇಗೆ ವ್ಯಕ್ತಿ ಅಲ್ವೋ, ವಿಗ್ರಹಗಳೇ ದೇವರಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮಗೆ ದೇವರನ್ನು ವಿಗ್ರಹ ಜಡ ಪದಾರ್ಥ ಅಂತ ತಿಳ್ಕೊಂಡಾಗ ಆಗುತ್ತೆ. ಓಂ ನ ಪ್ರತೀಕೆ ನಹಿ ಸಹ ಓಂ ಬ್ರಹ್ಮಸೂತ್ರಗಳಲ್ಲಿ ಅದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಪ್ರತೀಕವು ನಮ್ಮ ತಿಳುವಳಿಕೆಯನ್ನು ವಿಶೇಷ ರೀತಿಯಲ್ಲಿ ವಿಸ್ತರಿಸಲಿಕ್ಕೆ ಹೊರತು ನಿಜವಾದ ದೇವರು ಸಮುದ್ರವನ್ನು ಯಾವ ಚಿತ್ರದಲ್ಲಿ ಬರಲಿಕ್ಕಾಗುತ್ತೆ ಯೋಚನೆ ಮಾಡಿ. ಸಮುದ್ರದ ಬರ ತೋರಿಸಿ ಅಂತ ಕೇಳಿದರೆ ಸಮುದ್ರ ತಂದು ಮುಂದಿಡಬೇಕಷ್ಟೇ, ಯಾವ ಚಿತ್ರ ಬರಲಿಕ್ಕಾಗುತ್ತೆ? ಅದರಿಂದ ಸಾಧ್ಯವೇ ಇಲ್ಲ. ಸಮುದ್ರ ಸಮುದ್ರನೇ, ಆಕಾಶ ಆಕಾಶನೇ, ಹೇಗೋ ದೇವರು ದೇವರೇ ಹೊರತು ಅವನ್ನು ತೋರಿಸಲಿಕ್ಕೆ ಯಾವ ರೀತಿಯೂ ಸಾಧ್ಯವೇ ಇಲ್ಲ. ಆದರೆ ನಮಗೆ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಕೆಲವು ಚಿತ್ರಗಳನ್ನು ಕೊಡ್ತಾರೆ. ನಿಜವಾದ ದೇವರ ಚಿತ್ರ ಬೇಕು ಅಂತಿದ್ರೆ ಈ ಶ್ಲೋಕಗಳನ್ನು ಓದಬೇಕು. ಇಂಥ ಹಿರಿಮೆ ಪರಮಾತ್ಮನದಿದೆ. ಮತ್ತೆ ಪರಮಾತ್ಮ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ, ಎಲ್ಲದರ ಒಳಗೆ ಇದ್ದಾನೆ, ಹೊರಗೆ ಇದ್ದಾನೆ, ಅವನು ಸರ್ವತ್ರ ವ್ಯಾಪ್ತರಾಗಿದ್ದಾನೆ. ಎಷ್ಟು ಬೇಕಾದ್ರೂ ಚಲಿಸ್ತಾನೆ, ಚಲಿಸೋದೇ ಇಲ್ಲ. ಈಗ ವಿರುದ್ಧ ಗುಣಗಳನ್ನು ಒಂದು ಕಡೆ ಹೊಂದಿರುವ ದೇವರ ಒಂದು ವಿಶಿಷ್ಟವಾದ ಸಾಮರ್ಥ್ಯ. ಅಣೋರಣೀಯಾನ್ ಮಹತೋ ಮಹೀಯಾನ್, ಇದು ಕಠೋಪನಿಷತ್ತಲ್ಲಿ ಹೇಳಬೇಕಾದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿಗಿಂತ ಅಣು, ಬೃಹತ್ತಿಗಿಂತ ಬೃಹತ್ತು ಪರಮಾತ್ಮ. ಎಲ್ಲ ದೊಡ್ಡದಕ್ಕಿಂತ ಪರಮಾತ್ಮ ದೊಡ್ಡವನು, ಎಲ್ಲ ಚಿಕ್ಕದಕ್ಕಿಂತ ಚಿಕ್ಕದಾಗಿರಬಲ್ಲ ಪರಮಾತ್ಮ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಚಿಕ್ಕ ಮಗು ಇದೆ ಅವನು ದೊಡ್ಡವನಲ್ಲ, ದೊಡ್ಡವನಿದ್ದಾನೆ ಚಿಕ್ಕ ಮಗು ಅಲ್ಲ. ಎರಡು ಒಂದೇ ಕಾಲಕ್ಕಾಗಲು ಸಾಧ್ಯ ಇಲ್ಲ. ದೇವರು ಹಾಗಲ್ಲ, ಒಂದೇ ಕಾಲಕ್ಕೆ ಎರಡೂ ಆಗಿರ್ತಾನೆ. ಅಣುವಿಗಿಂತ ಅಣುವು ಆಗಿರ್ತಾನೆ, ಮಹತ್ತಿಗಿಂತ ಮಹತ್ವ ಆಗಿರ್ತಾನೆ. ಇದು ಬೇರೆ ಕಡೆ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಯಾವುದು ಅಸಾಧ್ಯನೇ ಇಲ್ಲ. ಅದಕ್ಕೆ ಓಂ ಸರ್ವಧರ್ಮೋಪಪತ್ಯೇಶ್ಚ, ಓಂ ಬ್ರಹ್ಮಸೂತ್ರಗಳಲ್ಲಿ ಪರಮಾತ್ಮನ ಹೇಳಬೇಕಾದರೆ ಸರ್ವಧರ್ಮೋಪಪತ್ಯೇಶ್ಚ. ನರಸಿಂಹ ರೂಪ ನೋಡಿ, ಸಿಂಹದ ತಲೆ, ಮನುಷ್ಯನ ಗುರಿ ಮುಂಡದ ಭಾಗ. ಎಲ್ಲರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟೇನು? ವರಾಹ ರೂಪ ನೋಡಿ, ಹೈಗ್ರೀವ ರೂಪ ನೋಡಿ, ವಿಚಿತ್ರವಾದ ಎಷ್ಟು ಕಾಂಬಿನೇಷನ್ ಇದೆ ಪರಮಾತ್ಮನ. ಮತ್ಸ್ಯ ರೂಪ ನೋಡಿ, ಕೂರ್ಮ ರೂಪ, ಇವೆಲ್ಲ ಏನು ತೋರಿಸ್ತಾ ಇದೆ? ಬರೀ ಮತ್ಸ್ಯ ಕೂರ್ಮ ಪರಮಾತ್ಮ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳ ರೂಪನೂ ಭಗವಂತನಿಗೆ ಉಂಟು. ಆದರೆ ಯಾವ ಪ್ರಾಣಿಯೂ ಭಗವಂತನಲ್ಲ. ಎಲ್ಲ ಪ್ರಾಣಿಯ ರೂಪ ಭಗವಂತನಿಗಿದೆ, ಯಾವ ಪ್ರಾಣಿಯೂ ಭಗವಂತನಲ್ಲ. ಭಗವಂತ ಭಗವಂತನೇ ಹೊರತು ಬೇರೆ ಅಲ್ಲ. ಆದ್ದರಿಂದನೇ ದೇವರನ್ನು ಹಾಗೆ ತಿಳ್ಕೊಂಡ್ರೆ ದೇವರನ್ನು ತಿಳ್ಕೊಂಡಾಗುತ್ತೆ. ಸೂಕ್ಷ್ಮತ್ವ ತದವಿಜ್ಞೇಯಂ, ಸೂಕ್ಷ್ಮತ್ವ ಅತ್ಯಂತ ಸೂಕ್ಷ್ಮನಾದ್ರಿಂದಾಗಿನೇ ಅವನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ. ಅರ್ಥ ಮಾಡಿಕೊಂಡ್ವಿ ಅಂದರೆ ಅವನು ದೇವರಲ್ಲ. ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ದೇವರ ಅಥವಾ ಸಮುದ್ರ ನೀರೆಲ್ಲ ತಂದುಬಿಟ್ಟು ನೋಡಿ ಅಂತೇಳಿ ಬೊಗಸೆ ತೋರಿಸಿಬಿಟ್ರೆ ಏನು ಅರ್ಥ ಆಗಿಲ್ಲ ಅವರು. ಆದರೆ ಒಂದು ಸ್ವಲ್ಪ ಅಷ್ಟೇ, ಎಲ್ಲೋ ಒಂದು ಚೂರು ಅಂದರೆ ಅತಿ ಕಡಿಮೆ ತಂದಿದ್ದಾನೆ ಹೊರತು ಸಮುದ್ರದ ನೀರು, ಸಮುದ್ರ ನೀರು ಹೆಸರಿಗೆ ಅದೇ ಸಮುದ್ರ ಅಲ್ಲ. ಹಾಗೆ ದೇವರ ಚಿತ್ರವನ್ನು ತೀರಾ ಸೀಮಿತ ಅರ್ಥಲ್ಲೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೊರತು ಪೂರ್ಣ ಪರಮಾತ್ಮ ತಿಳ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ ಅಂದರೆ ಹಿಂದೆ ಅರ್ಜುನನೇ ಹೇಳಿಬಿಟ್ಟಿದ್ದಾನೆ. ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವ ಪುರುಷೋತ್ತಮ. ಕೃಷ್ಣ, ನಿನ್ನನ್ನು ನೀನೇ ಮಾತ್ರ ಪೂರ್ಣ ಬಲ್ಲೆ ಹೊರತು ನಿನ್ನನ್ನು ಯಾರೂ ಪೂರ್ಣ ತಿಳಿಯಲಿಕ್ಕಾಗೋದೇ ಇಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ, ನನ್ನನ್ನು ಯಾರೂ ತಿಳಿದಿಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ. ತಿಳಿದಷ್ಟು ನಮಗೆ ಉಪಯೋಗಕ್ಕೆ ಬರುತ್ತೆ ಎಂಬುದು ನಿಸ್ಸಂಶಯ. ಮತ್ತೆ ಜ್ಯೋತಿಷಾಮಪಿ ಯಜ್ಜ್ಯೋತಿ ತಮಸಃ ಪರಮುಚ್ಯತೆ, ಎಲ್ಲ ತೇಜಸ್ಸುಗಳಿಗೆ ತೇಜಸ್ಸಾಗಿದ್ದಾನೆ, ತಮಸ್ಸಿನ ಆಚೆ ಇದ್ದಾನೆ. ಎಲ್ಲಿ ಯಾವುದೇ ಒಂದು ತೇಜಸ್ಸಿಗೆ ಒಂದಾನೊಂದು ಕಾಲಕ್ಕೆ ಅಡ್ಡಿ ಆತಂಕ ಬರಬಹುದು, ಆದರೆ ಪರಮಾತ್ಮನಿಗೆ ಹಾಗಿಲ್ಲವೇ ಇಲ್ಲ. ತಮಸಃ ಪರಮುಚ್ಯತೆ, ಎಲ್ಲ ತಮಸ್ಸನ್ನು ಮೆಟ್ಟಿ ನಿಂತಿದ್ದಾನೆ, ಅಜ್ಞಾನ ಮೆಟ್ಟಿ ನಿಂತಿದ್ದಾನೆ. ದುರ್ಗಾದೇವಿ ಮಹಾಲಕ್ಷ್ಮಿಗಿಂತ ಎಷ್ಟು ಮೇಲಿದ್ದಾನೆ ಪರಮಾತ್ಮ. ಇದೆಲ್ಲ ಯೋಚನೆ ಮಾಡಿದರೆ ದೇವರ ನಿಜವಾದ ಚಿತ್ರ, ಪುರುಷ ಸೂಕ್ತದಲ್ಲಿ ಬಂದಿರೋ ಚಿತ್ರ, ಇಲ್ಲಿಯ ಚಿತ್ರ, ವೇದಗಳ ಚಿತ್ರ, ಮಹಾಭಾರತ, ರಾಮಾಯಣ ಎಲ್ಲ ಏನು ಚಿತ್ರ ಕೊಡುತ್ತೆ ಅದು ನಿಜವಾದ ದೇವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ತುಂಬ ನೆರವು ಕೊಡತಕ್ಕಂಥ ಭಾಗಗಳು. ಇದನ್ನು ಕೇಳಿ ನಾವು ಅಲ್ಲಿ ನೋಡ್ಲಿಕ್ಕೆ ಹೋಗಿ ನಾನು ಹೇಗೆ ಬೇಕಾದಿದ್ದೇನೆ ಅಂತ ಹೇಳಿದೆ, ವಿಶ್ವರೂಪದಲ್ಲಿ ತೋರಿಸಿಬಿಟ್ಟ ಹೇಗಿದ್ದೇನೆ ಅಂತ ಹೇಳಿಬಿಟ್ಟು ಪರಮಾತ್ಮ ಬರೀ ಮಾತಾಡ್ತಾ ಇಲ್ಲ, ಅದನ್ನು ತೋರಿಸಿ ಅರ್ಥ ಮಾಡಿಕೊಡಿಸ್ತಾ ಇದ್ದ. ಆದ್ದರಿಂದನೇ ಅದು ಬರೀ ಹೇಳಿಕೆಗಳಲ್ಲ, ಅದು ನಿಜ ಸತ್ಯವಾದ ಅಂಶವನ್ನು ಹೇಳುತ್ತಾರೆ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿ ದೇವರನ್ನು ಅರ್ಥ ಮಾಡಿಕೊಳ್ಳೋದು ಪ್ರಯತ್ನ ಪಟ್ಟರೆ ಸರಿಯದು. ಮತ್ತೆ ನೋಡಿ, ಎಲ್ಲಿ ಬೇಕಾದ್ರೆ ಇದ್ದೇನೆ, ಸರ್ವತಃ ಶ್ರುತಿ ಮಲ್ಲೋಕೆ, ಎಲ್ಲಿದ್ರೂ ನನ್ನ ಕಿವಿ ಇದೆ ಅಂತ ಹೇಳ್ತಾನೆ. ನನ್ನ ಕಿವಿ ಎಲ್ಲ ಕಡೆಗೆ ಇದೆ. ದ್ರೌಪದಿ ದೇವಿ ಕರೆದಷ್ಟ ಹೇಗೆ ಬಂದ ಪರಮಾತ್ಮ, ಗಜೇಂದ್ರ ಕರೆದಷ್ಟ ಹೇಗೆ ಬಂದ, ಯಾಕೆ ತೋರಿಸಿದ್ದಾನೆ. ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವ ಮಾವೃತ್ಯ ತಿಷ್ಠತಿ. ಪರಮಾತ್ಮನಿಗೆ ಗಟ್ಟಿ ಒದರಿದ್ರೆ ಕೇಳುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ದೇವರು ಜೋರ ಕೂತಿರುತ್ತೆ. ಇನ್ನೊಬ್ಬರು ಅವ್ರ ಉದ್ದೇಶ ಇನ್ನು ದೇವರು ಕೂಗೋದಲ್ಲ, ಪಕ್ಕ ಬೇರೆ ಡಿಸ್ಟರ್ಬ್ ಮಾಡೋದೇ ಅವ್ರ ಉದ್ದೇಶ ಇರುತ್ತದೆ, ಹೊರತು ಬೇರೆ ಇರೋದಿಲ್ಲ. ದೇವರು ಕಿವುಡನಲ್ಲ, ಅವನಿಗೆ ಭಾಷೆಯ ಅಡ್ಡಿ ಆತಂಕಗಳಿಲ್ಲ, ಭಗವದ್ ಅಡೆತಡೆಗಳೇ ಇಲ್ಲ. ಇದು ನಮಗೆ ಅರ್ಥವಾದರೆ ಹೇಳ್ತಾರೆ, ತುಂಬ ಶ್ರೇಷ್ಠವಾದ ಜಪ ಮಾಡಬೇಕು, ಮನಸ್ಸಲ್ಲೇ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಮನಸ್ಸಲ್ಲೇ ಮಾಡಿಕೊಂಡ್ರೆ ದೇವರಿಗೆ ಮುಟ್ಟುತ್ತೆ, ಏನು ಗಾಬರಿ ಆಗಬೇಕಾಗಿಲ್ಲ. ನೀವೀಗ ಅಕಸ್ಮಾತ್ ಸ್ಫೂರ್ತಿ ಬಂದು ಗಟ್ಟಿಯಾಗಿ ಕೂಗ್ತಿರೋ ಕೂಗಿ ತಪ್ಪೇನಿಲ್ಲ, ಯಾರು ಕೂಗಿದ್ರೆ ಕೇಳಿಸುತ್ತೆ ಅನ್ನೋ ಕಾನ್ಸೆಪ್ಟ್ ಬೇಡ ಅಷ್ಟೇ. ಫೋನಲ್ಲಿ ಒದರಬೇಕೇನೋ, ಏನು ಒದರಬೇಕಾಗಿಲ್ಲ. ಫೋನಲ್ಲಿ ಮಾತ್ರ ನಾರ್ಮಲ್ನ ಮಾತಾಡಿದರೆ ಸಾಕು, ಕೇಳಿಸ್ತಾ ಇರುತ್ತೆ. ಎಷ್ಟು ಪಕ್ಕದಲ್ಲಿ ಕೇಳಿಸ್ದಷ್ಟು ಚೆನ್ನ ಮೇಲೆ ಇನ್ನೂ ಮೇಲೆ ಮಾತಾಡ್ತಾರೆ, ಸುಖವಾಗಿ ಅವನು ಕಿವಿ ಕೇಳಿಸ್ತಾ ಇರುತ್ತೆ. ಕಿವಿಯಿಂದ ಕಿವಿ ಮಾತಾಡಿದರೆ ಹೇಗೋ ಹಾಕಿ ಈ ಮಾತಾಡ, ಅಷ್ಟು ದೂರ ಹೇಗೆ ಕೇಳಿಸುತ್ತೆ. ಇದು ಯಂತ್ರದಿಂದ ಸಾಧ್ಯವಾಯಿತು ನಿಮಗೆ, ಯಂತ್ರದಿಂದ ಇದು ಸಾಧ್ಯವಾಗೋದಾದರೆ ದೇವರು ಯಂತ್ರ ಎಲ್ಲ ಯಂತ್ರ ಮಂತ್ರ ಎಲ್ಲದರ ಮೇಲೆ ಪರಮಾತ್ಮ ಇದ್ದ. ಅವನಿಗೆ ಅವನು ಸರ್ವ ಗುಣಪೂರ್ಣನಾದ್ದರಿಂದ ಅವನಿಗೆ ಎಲ್ಲವೂ ಸಾಧ್ಯ. ತಕ್ಷಣ ಕೇಳಿಸ್ಕೊತಾನೆ, ತಕ್ಷಣ ಬರ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಬಂದು ನನ್ನ ಕಾಲ ಆಗೋದಿಲ್ಲ ಅಂತ ಹೇಳೋದಿಲ್ಲ ಪರಮಾತ್ಮ. ಜೋರ ಬಂದು ಕೊನೆಗೆ ಸಾರಿ ಅಂದ್ಬಿಟ್ರೆ ಏನು ಮಾಡೋದು, ಆಮೇಲೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬಂದು ಮಾಡಿಯೇ ಮಾಡ್ತಾನೆ. ಮತ್ತೆ ಅವನಿಗೆ ಅಡ್ಡಿ ಆತಂಕಗಳೇ ಇಲ್ಲ. ಆದಷ್ಟೆಲ್ಲ ಅರ್ಥ ಮಾಡಿಕೊಂಡು ದೇವರನ್ನು ಯಾತಕ್ಕೆ ಹಾಗೆ ನಂಬಿದರು. ಪ್ರಹ್ಲಾದ ಇಲ್ಲದೆ ನಂಬ್ತಿದ್ದ ಅಷ್ಟೆಲ್ಲ. ಇನ್ನೇನು ತಂದೆ ತಲೆ ಮಗುಲು ಹಿಡ್ಕೊಂಡು ತಲೆ ಕತ್ತಸಕ್ಕೆ ನಿಂತು ಹೋಗ್ಬಿಟ್ಟು ಎಲ್ಲಿದ್ದಾನೆ ತೋರಿಸ ಏನಿರಿ ಹರಿ ಅಂತ ಕೇಳಿದರೆ, ಬಿಡಮರ ಏನೋ ಹೇಳಿಬಿಟ್ಟೆ ಅವಸರದಲ್ಲಿ ಅಂತ ಹೇಳಲಿಲ್ಲ. ಇದ್ದೇ ಇದ್ದಾನೆ ಅಂತ ಯಾತಕ್ಕೆ ಹೇಳಿದ. ಆ ವಿಶ್ವಾಸ ಪೂರ್ಣವಾಗಿತ್ತು, ನಡೆದೋಯ್ತದ ಆ ಕ್ಷಣದಲ್ಲಿ. ಆ ಕ್ಷಣದಲ್ಲಿ ಇಮ್ಮಿಡಿಯೇಟ್ ಆಗಿ ಮತ್ತೆ ಹಿರಣ್ಯಕಶಿಪಿಗೆ ಶಾಕ್ ಆಯಿತು. ಆ ರೀತಿ ಅಲ್ಲೇ ತಡೆಯಬಹುದಂತ ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ನಡೆದೇ ಹೋಯ್ತದ್ದು ಅಂದರೆ ಈ ರೀತಿ ಜ್ಞಾನಿಗಳು ತಿಳ್ಕೊಂಡ್ರಲ್ಲ, ಅವರಿಗೆ ಅದು ದೀಕ್ಷೆ ಬಂತು. ಸೊ ಭಗವದ್ಗೀತೆ ಕೆಡ್ತಾ ಕೆಡ್ತಾ ಹೋದಂತೆ ನಮಗೆ ದೇವರು ನಿಜವಾದ ಚಿತ್ರ ಸಿಗೋದ್ರಿಂದ ಆತನ ಆರಾಧನೆಗೆ ನಾವು ಗುಡಿಗೆ ಹೋಗಿ ಪೂಜೆ ಮಾಡಬೇಕು, ಮಾಡಿ ಏನು ತಪ್ಪಲ್ಲ. ಆಗ್ಲಿಕ್ಕೆ ಆಗಲಿಲ್ವಾ, ಇದ್ದಲ್ಲೇ ಪೂಜೆ, ದೇವ್ರಿಗೆ ಮತ್ತೆ ಕೇಳಿಸುತ್ತೆ, ಮತ್ತೆ ಕಾಣಿಸುತ್ತೆ. ತುಂಬ ಅನಾಯ ಎಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವತ್ರ ವ್ಯಾಪ್ತ ಪರಮಾತ್ಮ, ಬಹಿರಂತಶ್ಚ ಭೂತಾನಮ್ ಅಂತ ಹೇಳಿದ್ರಿಂದ ಎಲ್ಲಿ ಬೇಕಾದ್ರೂ ಪರಮಾತ್ಮ ನಮಗೆ ಸಿಗ್ತದೆ. ಆಕಾಶ ಹಿಡ್ಕೊಳ್ಳೋದಕ್ಕೆ ಎಲ್ಲರೂ ಬೇಕು, ನಾವು ಅಮೆರಿಕಕ್ಕೆ ಹೋಗಿ ಆಕಾಶ ನೋಡಬೇಕಾ? ಏನಿಲ್ಲ, ಪ್ರತಿ ಕಡೆ ಆಕಾಶ ಹೇಗಿದೆಯೋ ಎಲ್ಲ ಕಡೆ ದೇವರಿದ್ದಾರೆ. ಆಕಾಶ ಅಂದ್ರೆ ಏನು? ವಿಷ್ಣು ಪಾದ, ಡಿಸ್ಟರ್ಗಳಲ್ಲೇ ಸಿಗುತ್ತೆ ವಿಷ್ಣು ಪಾದ ಅಂತ ಅದಕ್ಕೆ ಹೆಸರು. ಗಂಗೆ ವಿಷ್ಣುಪದಿ, ಆಕಾಶ ವಿಷ್ಣು ಪಾದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕಂಡ ನೀರೆಲ್ಲ ಗಂಗೆ, ಅದೇ ರೀತಿಯಲ್ಲಿ ಕಂಡ ಎಲ್ಲಿ ನೋಡಿದ್ರೂ ಆಕಾಶ ನಮಗೆ ಕಾಣಿಸೇ ಕಾಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕೆ ನಮಗೆ ಸುಮ್ಮನೆ ಕೇಳಿಬಿಟ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಪ್ಲೈ ಮಾಡಿಕೊಂಡ್ರೆ ಗೊತ್ತಾಗ್ತದೆ ದೇವರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿ. ಟಿ ವಿ ನಮ್ಮ ಮನೇಲಿ ಬರುತ್ತೆ, ಅದಕ್ಕೆಲ್ಲ ನಮ್ಮ ಶಾಪಲ್ಲಿ ಮಾತ್ರ ಬರುತ್ತೆ ಅಂದರೆ ಮನೆಗೆ ಹೋಗ್ತಾನೆ. ಈ ಮಧ್ಯೆ ಅವನು ಅಲ್ಲಿ ಬಂದು ನೋಡೋಗ್ತಾನೆ, ಮನೆಗೆ ಯಾರು ಒಯ್ಯೋದಿಲ್ಲ. ಅಲ್ಲಿ ಹೇಗೆ ಬರುತ್ತೋ ಮನೇಲಿ ಹಾಗೆ ಬರಬೇಕು ಅವನಿಗೆ. ಆಗದು ಸರಿ, ಅದೇ ತರಹ ದೇವರ ಸನ್ನಿಧಾನ ದೇವಸ್ಥಾನದಲ್ಲಿ ಎಷ್ಟಿದೆಯೋ ನಮ್ಮ ಹೃದಯದಲ್ಲೇ ದೇವಸ್ಥಾನ ಸನ್ನಿಧಾನ ಅಷ್ಟಿದೆ. ನಾವೇ ದೇವರಲ್ಲ, ಮತ್ತೆ ಸನ್ನಿಧಾನ ಪೂರ್ಣ ಪರಮಾತ್ಮ ಇಟ್ಟಿದ್ದಾರೆ. ಬಿಂಬರೂಪಕ್ಕೆ ಪೂರ್ಣ ಮೂಲ ರೂಪದ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ಸಾಮರ್ಥ್ಯ ಉಂಟು. ಅದಕ್ಕೆ ಸ್ವಗತ ಭೇದ ವಿವರ್ಜಿತ ಅಂತ ಕರೆದಿದ್ದಾರೆ. ಪರಮಾತ್ಮ ರೂಪ ರೂಪಗಳಲ್ಲಿ, ಗುಣ ಗುಣಗಳಲ್ಲಿ ಮತ್ತು ಅವಯವ ಅವಯವಾದಿಗಳಲ್ಲಿ ಎಷ್ಟು ಮಾತ್ರಕ್ಕೂ ಭೇದ ಇಲ್ಲ. ಸರ್ವತ್ರ ಸ್ವಗತ ಭೇದ ವಿವರ್ಜಿತಾತ್ಮ, ಇದು ದೇವರ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಚಿತ್ರ. ಅರ್ಜುನ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ನೇಯಂಚೋಕ್ತಂ ಸಮಾನಸ ಸಮಾಸತಃ ಮದ್ಭಕ್ತಃ ಏತದ್ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಫಲಶ್ರುತಿ ಅಂತ ಹೇಳಿದ. ಇಷ್ಟೊತ್ತು ನಿನಗೆ ಸಂಕ್ಷಿಪ್ತವಾಗಿ ಹೇಳಿದೆ ಅರ್ಜುನ, ಕ್ಷೇತ್ರಂ ಜ್ಞಾನಂ ಜ್ಞೇಯಂ. ಕ್ಷೇತ್ರ ಅಂದ್ರೇನು ಎಲ್ಲ ಹೇಳಿದ್ದಾನೆ ಈಗಾಗಲೇ. ಆಮೇಲೆ ಜ್ಞಾನ ಅಂದ್ರೇನು, ಜ್ಞಾನ ಸಾಧನೆಯಲ್ಲಿ ಇಷ್ಟನ್ನೇ ಕೊಟ್ಟಿದ್ದಾನೆ. ಈಗ ಜ್ಞೇಯ ತನ್ನ ಪರಿಚಯ ಮಾಡಿಕೊಟ್ಟಿದ್ದಾನೆ, ಈ ಮೂರನ್ನು ಹೇಳಿದ್ದೇನೆ. ಮದ್ಭಕ್ತ ಏತದ್ವಿಜ್ಞಾಯ, ನನ್ನ ಭಕ್ತರಾದರೂ ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಮದ್ಭಾವಾಯ ಉಪಪದ್ಯತೆ, ನನ್ನ ಬಳಿಗೆ ಬಂದುಬಿಡುತ್ತಾನೆ. ಇದು ಬ್ರಹ್ಮಜ್ಞಾನದ ಫಲ ಇದು. ಮದ್ಭಕ್ತ ಏತದ್ವಿಜ್ಞಾಯ, ನೋಡಿ, ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ಬರೀ ತಿಳುವಳಿಕೆ ಇದ್ರ ಪ್ರಯೋಜನ ಇಲ್ಲ. ಬರೀ ತಿಳುವಳಿಕೆ ಎಲ್ಲ ಗೊತ್ತಿರಿ, ಏನು ಉಪಯೋಗ ಅದರಿಂದ? ತಿಳುವಳಿಕೆ ಇದೆ, ಅವನಿಗೆ ಪ್ರೀತಿ ಇಲ್ಲ. ಇನ್ನು ಭಕ್ತಿ ಇದೆ, ಅವನಿಗೆ ಜ್ಞಾನನೇ ಇಲ್ಲ. ಎರಡೂ ಪ್ರಯೋಜನಕ್ಕೆ ಬರೋದಿಲ್ಲ. ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ಜ್ಞಾನ ಬೇರೆ ಭಕ್ತಿ ಬೇರೆ ಅನ್ನೋದನ್ನು ನಾವು ಉಲ್ಲೇಖ ಸಾಧ್ಯ ಇಲ್ಲ. ಒಂದೇ ನಾಣ್ಯದ ಎರಡು ಮುಖವು. ಅದಕ್ಕೆ ಮದ್ಭಕ್ತ ಏತದ್ವಿಜ್ಞಾಯ, ನನ್ನ ಭಕ್ತನಾದವನು ಇದು ಸರಿಯಾಗಿ ತಿಳ್ಕೊಂಡು, ಜ್ಞಾತ್ವ ಅಲ್ಲ ವಿಜ್ಞಾಯ, ಚೆನ್ನಾಗಿ ತಿಳ್ಕೊಂಡು ಅಂತ ಅರ್ಥ. ವಿ ಅಂದರೆ ವಿಶೇಷವಾಗಿ ತಿಳ್ಕೊಂಡ್ರೆ ಮದ್ಭಾವಾಯ ಉಪಪದ್ಯತೆ, ಮದ್ಭಾವವನ್ನು ಹೊಂದಿಬಿಡ್ತಾನೆ. ಇಲ್ಲಿ ಅನೇಕರು ಗೊಂದಲಕ್ಕೆ ಬಿಡ್ತಾರೆ. ಪದ ನೋಡಿದ ತಕ್ಷಣ ಮದ್ಭಾವ ಅಂದರೆ ಬ್ರಹ್ಮಭಾವ ಅಂದರೆ ಪರಮಾತ್ಮನೇ ಆಗಿಬಿಡ್ತಾರೆ ಎಂತ ಅರ್ಥ ಬರೆಯೋರೇ ಹೆಚ್ಚು. ಪರಮಾತ್ಮನೇ ಆಗಿಬಿಡ್ತಾನೆ, ಇಮ್ಯಾಜಿನ್ ಮಾಡ್ಲಿಕ್ಕೂ ಹೋಗಬೇಡಿ ನೀವು ಅದನ್ನ. ಸಮುದ್ರ ಎಷ್ಟು ಚೆನ್ನಾಗಿ ತಿಳ್ಕೊಂಡು ಸಮುದ್ರ ಆಗಿಬಿಡುತ್ತೆ ವಾ? ಇಲ್ಲ. ಅಗ್ನಿ ತಿಳ್ಕೊಂಡು ಅಗ್ನಿ ಆಗ ಸುಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಅಗ್ನಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಬರ್ಣ ಆಗಿಬಿಡ್ತಾನ? ಇಲ್ಲ. ಇವತ್ತು ಮಯಿ ಭಾವಾಯ, ಮದ್ಭಾವ ಶಬ್ದಕ್ಕೆ ಮಯಿ ಭಾವಾಯ, ಭಾವ ಅಂದ್ರೆ ಇರುವಿಕೆ, ನನ್ನಲ್ಲಿ ಇರಲೇ ಕರಹನಾಗ್ತಾನೆ. ಇಷ್ಟೆಲ್ಲ ಮಾಡ್ಕೊಂಡು ಬಾ ಆಫೀಸ್ಗೆ, ಅವ ನಾನು ಕೆಲಸ ಮಾಡ್ಕೊಡ್ತೇನೆ ಅಂತಾರಲ್ಲ ಹಾಗೆ. ಇದಿಲ್ಲದೆ ಹೋದ್ರೆ ನೋ ಎಂಟ್ರಿ, ಇದಿತ್ತು ಅಂದ್ರೆ ನನ್ನ ಹತ್ರ ಬಿಟ್ಕೊತೇನೆ ನಾನು ಅಂತ ಹೇಳ್ತಾನೆ ಪರಮಾತ್ಮ. ಈ ರೀತಿ ಜ್ಞಾನ ಇದ್ದವರಿಗೆ ನಾನು ಪ್ರವೇಶ ಕೊಡ್ತೇನೆ. ಆದ್ದರಿಂದ ಮದ್ಭಾವಾಯ ಉಪಪದ್ಯತೆ, ಇಂದಿನ ಸೀಟ್ ಸಿಗಬೇಕು ಅಂತಿದ್ರೆ ಹೋಗಿಬಿಟ್ಟು ಮಧ್ಯರಾತ್ರಿ ಭಾವತೆ ಒಳಗೆ ಕುತ್ಕೊಂಡ್ಬಿಟ್ರೆ ಸೀಟ್ ಸಿಕ್ಕಾಗಲ್ಲ. ರಿವಾಲ್ವರ್ ಹಿಡ್ಕೊಂಡ್ಬಿಟ್ಟು ನಿಂತರೆ ಸೀಟ್ ಸಿಕ್ಕಾಗಲ್ಲ. ಎಲಿಜಿಬಿಲಿಟಿ ಇದ್ದು ಸರಿಯಾಗಿ ಪಾಸ್ ಮಾಡಿ ಅಡ್ಮಿಟ್ ಅಪ್ಲೈ ಮಾಡಿ ಸೆಲೆಕ್ಷನ್ ಆಗಿ ಆ ಸೀಟ್ ಸಿಗುತ್ತಲ್ಲ, ಅದು ಎಂಟ್ರಿ ಆದಾಗ ಲೆಕ್ಕ ಅಷ್ಟೇ ಹೊರತು ಇಂದಿನ ಕಾಲ ಯಾರು ಬೇಕಾದ್ರೆ ಎಂಟ್ರಿ ಏನು ಪಿ ಯು ಸಿ ಯಾಕೆ ಮಾಡ್ಬೇಕಿರೋ? ಅದಕ್ಕೆ ನಮ್ಮ ಕೂಸಿನ ಕರ್ಕೊಂಡು ಒಳಗೆ ಬಿಟ್ಬಿಟ್ಟಿದ್ದೀನಿ, ಅಲ್ಲೇ ಓಡಾಡ್ತಿತ್ತು ನಿನ್ನೆ ಅಲ್ಲ ಅಂತ ಕೇಳಿದರೆ ಇದು ಎಂಟ್ರಿನಾ? ಅಲ್ಲೇ. ಇವತ್ತು ದೇವರ ಹತ್ರ ಎಲ್ಲ ಕಡೆ ದೇವರಿದ್ದೇ ಇದ್ದಾರೆ. ಅದೇ ದೇವರ ಹತ್ರ ನಾವು ಆತನ ಕೃಪೆಗೆ ಪಾತ್ರರಾಗಿ ಹೋಗಬೇಕಾದ್ರೆ ಇಷ್ಟೆಲ್ಲ ಅರ್ಹತೆ ನಮಗಿರಬೇಕು. ಆಗ ಪ್ರಹ್ಲಾದಾದಿಗಳು ಹಾಗಿದ್ರು ಅಂತಲೇ ಅವರಿಗೆ ಅಂಥ ಪ್ರವೇಶ ಸಿಕ್ತು. ಇಲ್ಲದೆ ಹೋದರೆ ಅರ್ಹತೆ ಅರ್ಹತೆ ಸಂಪಾದನೆ ಮಾಡದವನಿಗೆ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮಯಿ ಭಾವ ಮದ್ಭಾವ, ಆಚಾರ್ಯರಿಂದ ಪ್ರಸಂಗ ಬಂದಾಗೆಲ್ಲ ಸುಲಭವಾಗಿ ಬಿಡಿಸಿ ತೋರಿಸ್ತಾರೆ. ನೇರ ವ್ಯಾಕರಣ ಅದು, ಒಂದು ಏನೋ ಮ್ಯಾಜಿಕ್ ಅಲ್ಲ. ಅಲ್ಲಿರೋ ಅರ್ಥವನ್ನು ನೇರವಾಗಿ ತಿಳ್ಕೊಟ್ರೆ ಸಾಕಲ್ಲ, ನಾವೇ ದೇವರಾಗ್ತೀವಿ ಅಂತ ಅರ್ಥ ಬರೀತಾರಲ್ಲ, ಹೇಗೆ ಆಗ್ತೀರಿ ಯೋಚನೆ ಮಾಡಿ? ವಿಭಜನೆ ಮಾಡಲಿಕ್ಕೆ ಸಾಧ್ಯ ಉಂಟಾದು? ಒಂದು ನೀವು ಸುಳ್ಳನ್ನು ತಿಳ್ಕೊಳ್ಳೋಕೆ ಹೋಗ್ತೀರಿ ಹೊರತು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಹತ್ರ ಹೋಗ್ತೇವೆ, ಹತ್ರ ಹೋದ್ರೆ ಪ್ರಯೋಜನ ಉಂಟು, ಖಂಡಿತ ಪ್ರಯೋಜನ ಉಂಟು. ನೀವು ಬೆಂಕಿ ಮುಂದೆ ಕೂಡ್ತೀರಿ ಚಳಿಯಾದಾಗ, ಬೆಚ್ಚಗಾಗಲಿಲ್ವಾ? ಈಗ ಬೆಂಕಿನೇ ಆಗಬೇಕಾಗಿಲ್ಲ, ಅದಕ್ಕೆ ಬೆಂಕಿ ಮುಂದೆ ಕೂತ್ರೆ ಸಾಕು. ಫ್ರಿಜ್ ಆಗಬೇಕಲ್ಲ, ಫ್ರಿಜ್ ಒಳಗೆ ಇಟ್ಟರೆ ತಣ್ಣಗಾಗುತ್ತೋ ಇಲ್ಲೋ? ಅದೇ ಹತ್ರ ಇದ್ರೆ ಅಷ್ಟು ಎಫೆಕ್ಟ್ ಇರೋದಾದರೆ, ದೇವ್ರ ಹತ್ರ ಇದ್ರೆ ದೇವರ ಆನಂದ ಪೂರ್ಣನಾದ್ದರಿಂದ ನಿಮಗೆ ಸದಾ ಆನಂದ ಸಿಗುತ್ತೆ. ದೇವ್ರ ಹತ್ರ ಕೂತ್ಕೊಂಡ್ರೆ ಬೇರೆ ಎಲ್ಲೆಲ್ಲ ಹೋದ್ರೆ ಚೂರುಚೂರು ಸ್ವಲ್ಪ ಸ್ವಲ್ಪ ಸಿಗಬಹುದು, ದೇವ್ರ ಹತ್ರ ಕೂತ್ರೆ ಏನು ಬೇಕೋ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳಿದ್ರೆ. ಆನಂದಮಯೋ ಅಭ್ಯಾಸ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರಥಂ. ಇದು ನಮಗೆ ಅರ್ಥವಾದರೆ ದೇವ್ರ ಹತ್ರ ಯಾತಕ್ಕೆ ಹೋಗಬೇಕು ಅಂತ ಮನುಷ್ಯನಿಗೆ ಗೊತ್ತಾಗುತ್ತೆ. ಇವತ್ತು ನೋಡಿ, ಸಾಮಾನ್ಯ ಜನಗಳಿಗೆ ಒಂದು ವಿಷಯ ಗೊತ್ತಿರುತ್ತೆ,